ಅವನು ನಿಯತ ಪೂರ್ವ ಕ್ಷಣ ವೃತ್ತಿ ಕಾರಣ. ನಿಯತ ಪೂರ್ವ ಕ್ಷಣ ವೃತ್ತಿ ಕಾರ್ಯಕ್ಕಿಂತ ಮುಂಚಿತವಾಗಿ, ಪೂರ್ವ ಕ್ಷಣ ವೃತ್ತಿ ನಿಯತ ನಿಯಮೇನ ಕಾರ್ಯಕ್ಕಿಂತ ಮುಂಚಿತವಾಗಿ ಇರತಕ್ಕಂಥದ್ದು ಕಾರಣ. ಕಾರಣದ ನಂತರ ಬರ್ತಕ್ಕಂಥದ್ದು ಕಾರ್ಯ. ಕಾರ್ಯ ಅಂಬೋದು ಯೋಗ, ಯೋಗ ಸಿದ್ಧಿ ಅನ್ನೋದು ಕಾರ್ಯ, ಯೋಗ ಅನ್ನೋದು ಕಾರಣ. ಅಂದಮೇಲೆ ಯೋಗ ಸಿದ್ಧಿಯಾಗೋವರೆಗೂ ಯೋಗವನ್ನು ಮಾಡಬೇಕು ಅಂತ ಅರ್ಥ. ಅದೇನು ದೊಡ್ಡ ಪ್ರಶ್ನೆ ಹಾಕೊಂಡು ಉತ್ತರ ಕೊಡ್ತೀರಿ ಅಂತ ಪ್ರಶ್ನೆ ಮಾಡ್ತಾನೆ. ಉಚ್ಯತೆ, ಅದಕ್ಕೆ ಉತ್ತರ ಕೊಡ್ತಾರೆ. ಯೋಗೋ ಹಿನ ಸಾಕ್ಷಾತ್ ಜ್ಞಾನ ಸಾಧನಂ ಕಿಂತು ಶ್ರವಣಾಧಿಕಮೇವ ಪ್ರಮಿತೇಹೇ ಪ್ರಮಾಣ ಫಲತ್ವಾತ್ ಯೋಗಸ್ತು ಅದೃಷ್ಟದ್ವಾರ ಸತ್ವಶುದ್ಧಿ ಮುತ್ಪಾದ್ಯ ಶ್ರವಣಾದೀನಾಂ ಉಪಕರೋತಿ ಉಪಕಾರಸ್ಯ ಚ ದ್ವಯೀ ಗತಿರ್ದೃಷ್ಟ ಅಥೋ ಯುಕ್ತೈವ ಯಮಾಕಾಂಕ್ಷಾ ಇತಿ ತಥಾಪಿ ಜಿಜ್ಞಾಸುನಾ ಇತಿ ವಕ್ತವ್ಯಂ ಸತ್ಯಂ ಮೋಕ್ಷ ಸಾಧನ ಜ್ಞಾನಾರ್ಥ ಜ್ಞಾನಾರ್ಥಿನ ಇತ್ತೇತಾವತೋ ಅರ್ಥಸ್ಯ ಗ್ರಹಣಾಯ ಮುಮುಕ್ಷಣ ಇತ್ಯುಕ್ತಂ. ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಹಾಗಲ್ಲ, ಆ ರೀತಿ ಉತ್ತರ ಪ್ರಶ್ನೆ ಎಲ್ಲರಿಗೂ ಗೊತ್ತಿದೆ. ಯೋಗೋಹಿನ ಸಾಕ್ಷಾತ್ ಜ್ಞಾನ ಸಾಧನಂ, ಯೋಗ ಅಂದರೆ ಕರ್ಮಯೋಗ, ಕರ್ಮಯೋಗ ಸಾಕ್ಷಾತ್ ಜ್ಞಾನ ಸಾಧನ ಅಲ್ಲ ಅಂದರೆ ಅರ್ಥ ಏನು ಅಂದರೆ ಬರೀ ಕರ್ಮಾಚರಣೆ ಮಾಡ್ದ, ಪಾಠ ಪ್ರವಚನ ಇಲ್ಲ, ಬರೀ ಕರ್ಮಾಚರಣೆ ಮಾಡ್ದ. ಅದನ್ನು ಕರ್ಮಯೋಗ ರೂಪ ಮಾಡಿದರೂ ಕೂಡ ಅದು ಅಪರೋಕ್ಷ ಜ್ಞಾನಕ್ಕೆ ಸಾಧನ ಅಲ್ಲ. ಭಾಳ ಇಂಪಾರ್ಟೆಂಟ್, ಅಪರೋಕ್ಷ ಜ್ಞಾನಕ್ಕೆ ಸಾಧನ ಆಗೋದಿಲ್ಲ. ಅದು ಪರೋಕ್ಷ ಜ್ಞಾನಕ್ಕೆ ಸಾಧನ ಯಾವುದು ಅಂದರೆ ಕಿಂತು ಶ್ರವಣಾಧಿಕಮೇವ, ಶ್ರವಣಾದಿಗಳೇ ಅದಕ್ಕೆ. ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ಇದು ಧ್ಯಾಸಿತವ್ಯ ಅಂತ ಹೇಳಿರೋದ್ರಿಂದ ಬರೀ ಕರ್ಮಾಚರಣೆಯಿಂದ ಎಂದೂ ಮೋಕ್ಷ ಬರೋದಿಲ್ಲ, ಎಷ್ಟೇ ಯೋಗವಾಗಿ ಮಾಡಿದರೂ ಬರೋದಿಲ್ಲ. ಭಾಳ ಇಂಪಾರ್ಟೆಂಟ್ ಇದು. ತುಂಬಾ ಜನ ಇರ್ತಾರಂಥವ್ರು ಎಷ್ಟು ಬರೀ ಯಾವಾಗಲೂ ಮಡಿ 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 ಅಂತ ಇರ್ತಾನೆ ಹೊರತು ಒಂದು ದಿವಸ ಜ್ಞಾನಕಾರದ ಹೆಸರು ಕೂಡ ಇಲ್ಲ, ತಾರತಮ್ಯ ಕೂಡ ಗೊತ್ತಿರೋದಿಲ್ಲ. ಭಾರಿ ಮಡಿ ಅಂತ ಕೂತಿರ್ತಾರೆ. ಮೂರು ಐದಾರು ತಾಸು ದೇವ್ರ ಪೂಜೆ ಮಾಡ್ತೀವಿ ಅಂತಾರೆ, 4 ಗಂಟೆಗೆ ಊಟ ಸಾಯಂಕಾಲ ಏನೇನೋ ನೋಡೋರಿಗೆಲ್ಲ ಭಾರಿ ದೊಡ್ಡದು ಅಂತ ಅನಿಸ್ಬೇಕು. ಅದಕ್ಕೆ ಹೇಳ್ತಾರೆ ಅದು ಅಷ್ಟಕ್ಕೆ ಮೋಕ್ಷ ಎಂದು ಜ್ಞಾನ ಬರೋದಿಲ್ಲ. ಕಿಂತು ಶ್ರವಣಾಧಿಕಮೇವ, ಶ್ರವಣಾದಿಗಳು ಪ್ರಧಾನ. ಶ್ರವಣ ಕರ್ಮದಿಂದ ಜ್ಞಾನ ಬರುತ್ತೆ ಅಂದರೆ ಅದು ಸೇಮ್ದು ಸಹಕ. ಉದಾಹರಣೆಗೆ ಹೋದ ಸ್ಟೂಡೆಂಟ್ ಇಷ್ಟ ಸ್ನಾನ ಮಾಡ್ದ, ಡ್ರೆಸ್ ಮಾಡ್ಕೊಂಡ, ಹೋದ ಇನ್ ಟೈಮ್ ಕಾಲೇಜ್ಗೆ ಹೋದ, ಮತ್ತೆ ವಾಪಸ್ ಬಂದ, ಗೊತ್ತಾಯ್ತಿಲ್ಲ ಒಂದು ಕಳತನ ಸುಡ್ತಾನ ಯಾವ್ಯಾವುದು ಇಲ್ಲ, ಎಲ್ಲರಿಗೂ ಒಬಿಡಿಯಂಟ್ ಎಲ್ಲ ಇದ್ದಾನೆ, ಓದೋದೇ ಇಲ್ಲ, ತಗೊಂಡು ಏನು ಮಾಡ್ಬೇಕು ಅದನ್ನ? ಇವೆಲ್ಲ ಯಾವಾಗ ಕೌಂಟ್ ಆಗುತ್ತೆ? ಓದಿದ್ರೆ, ಓದ್ದೆ ಹೋಗಿಬಿಟ್ರೆ ಇದೆಲ್ಲ ಮಾಡಿದ್ದೆಲ್ಲ ವ್ಯರ್ಥ. ಆ ದೃಷ್ಟಿಯಲ್ಲಿ ಕರ್ಮಯೋಗ ಆದರೆ ಓದ್ತಾನೆ ಬರೀ ತಲೆಹರಟಿ ಮಾಡ್ತಾನೆ, ಅವ್ರಿಗೂ ಪ್ರಾಬ್ಲಮ್ಮೆ. ಕಲ್ಲು ಹೊಡೆಯೋದು ಅವೆಲ್ಲ ಮಾಡ್ತಿರ್ತಾನೆ, ಭಾರಿ ಬುದ್ಧಿವಂತ, ಕಲ್ಲು ಹೊಡೆಯೋದು ಕಾಂಟ್ರೈಸ್ ಮಾಡೋದು ಯಾವಾಗಲೂ ಹಾಗೆ ಇರ್ತಾನೆ, ಅವನಿಗೂ ಬರೋದಿಲ್ಲ ಜ್ಞಾನ. ಅವನು ರಿಸ್ಮಿಸ್ ಮಾಡ್ತಾರೆ, ಇವನ್ನ ಉಪಯೋಗ ಇಲ್ದಾಗತ್ತೆ. ಅದಕ್ಕೋಸ್ಕರ ಕಿಂತು ಶ್ರವಣಾಧಿಕಮೇವ, ಆ ಪದ ಎಲ್ಲಿ ಬಂತು ಅಂತ ತೋರಿಸ್ತಾರೆ. ಆಮೇಲೆ ಪ್ರಮಿತೇಹೇ ಪ್ರಮಾಣ ಫಲತ್ವ, ಯಾಕೆಂದರೆ ಜ್ಞಾನ ಯಾವಾಗಲೂ ಕೂಡ ಪ್ರಮಾಣದಿಂದ ಬರೋದು ಜ್ಞಾನ ಹೊರತು ಬೇರೆದಿಂದ ಜ್ಞಾನ ಬರೋದಿಲ್ಲ. ಪ್ರಮಿತೇಹೇ ಪ್ರಮಾಣ ಫಲತ್ವ, ಆದ್ದರಿಂದ ಪ್ರಮಾಣದಿಂದ ಪ್ರಮೇಯ ಜ್ಞಾನ ಬರೋದ್ರಿಂದ ಯಾವಾಗಲೂ ಪ್ರಮಾಣ ಜ್ಞಾನ ಅನ್ನೋದು ಶ್ರವಣಾದಿಗಳಿಂದ ಉಂಟಾಗಬೇಕು, ಅವ್ರದ್ದು ಬೇರೆಯಿಂದ ಬರೋದಿಲ್ಲ. ಆದ್ದರಿಂದ ಶ್ರವಣಾದಿಗಳನ್ನು ಮಾಡಲೇಬೇಕು. ಯೋಗಸ್ತು ಅದೃಷ್ಟದ್ವಾರ ಸತ್ವಶುದ್ಧಿ ಮುತ್ಪಾದ್ಯ ಶ್ರವಣಾದೀನಾಂ ಉಪಕರೋತಿ. ಮತ್ತು ಕರ್ಮಯೋಗ ಮಾಡಿದ್ ವೇಸ್ಟ್ ಆಯ್ತಲ್ಲ ಅಂತ ಕೇಳಿದರೆ ವೇಸ್ಟ್ ಆಗಲಿಲ್ಲ. ಯೋಗಸ್ತು ಅದೃಷ್ಟದ್ವಾರ ಸತ್ವಶುದ್ಧಿ ಮುತ್ಪಾದ್ಯ ಶ್ರವಣಾದೀನಾಂ ಉಪಕರೋತಿ. ಯಾರು ಕರ್ಮಯೋಗವನ್ನು ಸರಿಯಾಗಿ ಮಾಡಿಕೊಂಡಿರ್ತಾರೆ ಅವರಿಗೆ ಅಂತಃಕರಣ ಶುದ್ಧಿ ಆಗೋದ್ರಿಂದ ಪಾಠ ಪ್ರವಚನ ಸರಿಯಾಗಿ ನಡೆಯುತ್ತೆ, ನಡೆದಿದ್ದು ತಿಳಿಯುತ್ತೆ ಅಂತ ಅರ್ಥ. ಇಲ್ಲವರು ಏನಾಗುತ್ತೆ, ಅವನಿಗೆ ಜ್ಞಾನಕ್ಕೆ ಬರೋದಿಲ್ಲ, ಜ್ಞಾನ ಬರೋದಿಲ್ಲ, ಬಂದು ಜ್ಞಾನ ಉಳಿಯೋದಿಲ್ಲ, ಬೆಳೆಯೋದಿಲ್ಲ. ಅದಕ್ಕೆ ಏನು ಬೇಕು, ಉದಾಹರಣೆಗೆ ಇವತ್ತು ಬರೀ ಒಂದು ಒಳ್ಳೆ ತಗೊಂಡ ಫಸ್ಟ್ ಕ್ಲಾಸ್ ಲ್ಯಾಂಡ್, ಅದು ವೆಟ್ ಲ್ಯಾಂಡು, ಈ ಕ್ಲೀನ್ ಎಲ್ಲ ಮಾಡಿಬಿಟ್ಟು, ಕ್ಲೀನ್ ಮಾಡಿ 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 ಶ್ರದ್ಧ ಮಾಡಿ ಹಾಕ್ಬಿಟ್ಟ, ಬೀಜನೇ ಬಿತ್ತಿಲ್ಲ, ತಗೊಂಡೇನು ಮಾಡ್ಬೇಕು, ಅದಕ್ಕೆ ಕಾಯ್ತಾ ಕೂತ್ಕೊಂಡು ಏನು ಬರುತ್ತೆ ಅಲ್ಲಿ, ಕಳೆ ಬರುತ್ತೆ ಅಷ್ಟೇ. ಫಸ್ಟ್ ಕ್ಲಾಸ ಕಳೆ ಬೆಳೆಯುತ್ತೆ ಹೊರತು ಬರೋದಿಲ್ಲ. ಏನು ಹಾಕ್ಬೇಕು ಅಲ್ಲಿಗ, ಅವೆಲ್ಲ ಆಚಾರ ಅಂಬೋದೇನದು, ಭೂಮಿನ ಶುದ್ಧ ಮಾಡಿದಾಗ, ಸೊಳ್ಳೆ ಶುದ್ಧ ಮಾಡಿದರೆ ಆಚಾರ. ಆಗ ಇದು ಬಿತ್ತಿದ, ಅವಾಗೇನಾಯಿತು, ಫಸ್ಟ್ ಕ್ಲಾಸ್ ಬೆಳೆ ಬಂತು, ಗೊತ್ತಾಯ್ತಾ. ಇನ್ನೊಂದು ವಿಚಾರ ಅನ್ನೋದೇ ಬೆಳೆ, ಅದು ಬೀಜ ಬಿತ್ತಿದ್ರೆ ಬೆಳೆ ಬರುತ್ತೆ, ದೊಡ್ಡ ಅಪರೋಕ್ಷ ಜ್ಞಾನಕ್ಕೆ ಸಾಧನ, ಗೊತ್ತಾಯ್ತಾ. ಲ್ಯಾಂಡ್ ಇಟ್ಕೊಂಡಿದ್ದಕ್ಕೆ ಏನಪ್ಪ ಉಪಯೋಗ, ಅಪರೋಕ್ಷ ಜ್ಞಾನ ಬಂತು, ಅದು ಸಿದ್ಧಿನೇ ಹೊರತು ಬೇರೆ ಅಲ್ಲ. ಇನ್ನೊಂದು ಪಾಯಿಂಟ್ ಇದೆ, ಇನ್ನೊಂದು ಮುಖ ಏನಿದ್ರದ್ದು, ಈ ಕಡೆಯಿಂದ ಆ ಲ್ಯಾಂಡ್ ಕ್ಲೀನ್ ಮಾಡಲೇ ಇಲ್ಲ, ಫಸ್ಟ್ ಲಫ್ನ ಬೀಜ ಬಿದ್ದುಬಿಟ್ಟು ಏನಾಗುತ್ತಾಗ, ಬೆಳೆ ಬರೋ ಸಹ. ಯಾಕೆ ಒಳಗೆ ಬೀಜ ಒಳಗೋದ್ರೆ ಬೀಜ ಫಸ್ಟಲ್ಲಿ ಒಳಗೋಗ್ಬೇಕಾದ್ರೆ ಲ್ಯಾಂಡ್ ಏನು ಮಾಡೋದು, ಫಸ್ಟ್ ಉಳ್ತಬೇಕು, ಉತ್ತಿದಾಗ ಏನಾಗುತ್ತೆ, ಮಣ್ಣೆಲ್ಲ ಹೇಗೆ ಬರುತ್ತೆ ಅದರಲ್ಲಿ ಹಾಕಿದ್ರೆ ಆಮೇಲೆ ಹೊಡಿತಾ ಮುಚ್ಚಿಬಿಡೋದು, ಅದು ಒಳಗೆ ಹೋಗೋ ಚಾನ್ಸ್ ಇಲ್ಲ. ಅದರಿಂದಾಗಿ ಮಳೆ ಎಲ್ಲ ಹೊಡ್ಕೊಂಡು ಹೋಗ್ಬಿಡುತ್ತೆ, ಜ್ಞಾನ ಎಲ್ಲ ಏನಾದ್ರು ಬಂದಿದ್ದೆಲ್ಲ ಕೇಳಿದ್ದೆಲ್ಲ ಹೊಡ್ಕೊಂಡು ಹೋಯ್ತೆ ಹೊರತು ಯಾವುದು ಬೆಳೆಗೆ ಕನ್ವರ್ಟ್ ಆಗಲೇ ಇಲ್ಲ. ಸೊ ಏನು ವೇಸ್ಟ್ ಆಯ್ತು, ಈಗ ಬೀಜನೂ ವೇಸ್ಟ್ ಆಯ್ತೆ ಹೊರತು ಸಿದ್ಧಿ ಬರಲಿಲ್ಲ. ಸೊ ಈಗ ಕೃಷಿ ಮಾಡಬೇಕಾದ್ರೆ ಎರಡು ಅಂಗ ಇದೆ, ಅದೆಲ್ಲ ಭೂಮಿ ಶುದ್ಧಿ ಮಾಡೋದು ಒಂದು ಭಾಗ, ಬೀಜ ಬಿತ್ತೋದು ಒಂದು ಭಾಗ, ಆಚಾರ ಎಲ್ಲ ಭೂಮಿ ಶುದ್ಧಿ ಮಾಡೋ ಭಾಗ, ವಿಚಾರ ಎಲ್ಲ ಬೀಜ ಬಿತ್ತೋ ಭಾಗ. ಯಾರು ಬರೀ ಆಚಾರವಂತರಾಗಿರ್ತಾರೆ, ವಿಚಾರಣೆ ಇಲ್ಲ, ಅವ್ರು ಒಳ್ಳೆ ಕೃಷಿ ಭೂಮಿ ತಗೊಂಡಿದ್ದಾರೆ, ಒಳ್ಳೆ ಬ್ರಾಹ್ಮಣ ಜನ್ಮ, ಫಸ್ಟ್ ಕ್ಲಾಸ್ ವೆಟ್ ಲ್ಯಾಂಡ್ ಅದು, ಅದು ಗೋದಾವರಿ ಲೆಟ್ ಅಂತ ಲ್ಯಾಂಡ್ಗಳು ಅವೆಲ್ಲ ಕೂಡ ಅಂತಹ ಜಾಗ, ಕೋಟಿ ಕೋಟಿ ಜನ್ಮದ ರೂಪಾಯಿ, ಕೋಟಿ ಕೋಟಿ ಜನ್ಮದ ಫಲ ಇದು. ಆದರೆ ಒಂದು ದಿವಸ ಶ್ರಾವಣಾದಿಗಳ ಹೆಸರೇ ಇಲ್ಲ, ಅವಾಗೇನಾಗುತ್ತೆ ಅವನಿಗೆ? ಆಚೆ ಬರೀ ಆಚಾರ ಏನು ಸಿಗ್ಬೋದು ಹಬ್ಬಬ್ಬ ಅಂದ್ರೆ ಆಚಾರಕ್ಕೆ? ಗುಡ್ ಕಾಂಡಕ್ಟರ್, ಗುಡ್ ಸ್ಟೂಡೆಂಟ್ ಅಂತ ಅಟೆಂಡೆನ್ಸ್ ಮಾಡಿಸ್ಕೊಡ್ಬೋದೇ ಹೊರತು ಪಾಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದು ವೇಸ್ಟ್. ಅದು ಇನ್ನೊಬ್ಬರು ಬರೀ ಭಯಂಕರ, ಒಂದು ಕಡೆಗೆ ಆಚಾರನೇ ಇಲ್ಲ, ಹಾಗೆ ಬಿತ್ತು. ಇನ್ನೊಂದು ದುರಾಚಾರಿ ಬೇರೆ, ಕಲ್ಲುಗಳು ಬೇರೆ ಹಾಕಿಬಿಟ್ಟಿದ್ದಾರೆ, ಅದರಲ್ಲಿ ಬೀಜ ಬಿತ್ತರೆ ಏನಾಗುತ್ತೆ? ಈಗ ದುರಾಚಾರ ಇದ್ದಾಗ ಜ್ಞಾನಾದಿಗಳು ಏನು ಮಾಡಿದ್ರೆ ಪರ್ವರ್ಟ್ ಆಗಿ ಇನ್ನೂ ಹಾಳಾಗಿಬಿಡುತ್ತೆ, ಯಾವ ಕೆಲಸಕ್ಕೂ ಬರೋದಿಲ್ಲ. ಅದಕ್ಕೇನೆ ಬರೀ ಶುದ್ಧ ಮಾಡೋದು ಹೇಗೆ ಕರ್ಮಯೋಗ ಅಂದರೆ ಹಾಗೆ, ಬರೀ ಭೂಮಿ ಶುದ್ಧಿ ಮಾಡಿದ ಕರ್ಮಯೋಗ ಅದು ಬೇಕೇ ಬೇಕು. ಆದರೆ ರಮಣಾದಿ ರೂಪವಾದ ಬೀಜ ಇಲ್ಲದವರು ಏನಾಗೋದಿಲ್ಲ, ಎಂದೂ ಬೆಳೆ ಬರೋದಿಲ್ಲ. ಪ್ರಮಿತೇಹಿ ಪ್ರಮಾಣ ಫಲತ್ವಾತ್, ಬೀಜದಿಂದ ಸಸ್ಯ ಬರುತ್ತೆ ಹೊರತು ಬರೀ ಶುದ್ಧಿಯಿಂದ ಸಸ್ಯ ಬರೋದಿಲ್ಲ. ಅದಕ್ಕಾಗಿ ಪ್ರಮಾಣದಿಂದ ಪ್ರಮೇಯ, ಪ್ರಮಾಣ ಪ್ರಮೇಯಗಳ ಜ್ಞಾನ ಪಾಠ ಪ್ರವಚನ ಅಂತ ಅರ್ಥ, ಅದರಿಂದನೇ ಬರೋದು. ಯೋಗ ಯಾವಾಗ ಅಂತ ಅದಕ್ಕೆ ವ್ರತೋಪಾಸನೆ ಏನಾಗುತ್ತೆ, ಮನಸ್ಸೆಲ್ಲ ಶುದ್ಧವಾಗುತ್ತೆ. ಓ ಶುದ್ಧವಾಗಿ ನಮಗೆ ಅನುಭವಕ್ಕೆ ಬರುತ್ತ ಯಾರಿಗೆ? ಹಾಂ, ಶುದ್ಧ ಆಗುತ್ತೆ ಬಟ್ ಉಪಯೋಗ ಮಾಡ್ತಾ ಇಲ್ಲ. ಭೂಮಿ ಶುದ್ಧ ಆಗಿಬಿಟ್ಟಿದೆ, ಈಗ ಉಪಯೋಗ ಮಾಡೋದು ಏನಾಗುತ್ತೆ ಈಗ? ಅದರಿಂದ ಏನು ಪ್ರಯೋಜನಕ್ಕೆ ಬರಲ್ಲ, ವೇಸ್ಟ್ ಅಷ್ಟು. ಶ್ರಮ ಏವ ಹಿ ಕೇವಲ ಅಂತಾರಲ್ಲ, ಆ ದುಡ್ಡು ಖರ್ಚು ಎಲ್ಲ ಹೋಯ್ತು, ಮಾಡಿದ್ದೆ ಒಂದು ದುಡ್ಡು ವಾಪಸ್ ಬರಲಿಲ್ಲ, ಇನ್ನು ಖರ್ಚು ಹಾಗೆ ಉಳ್ಕೊಂಡಿತು. ಶ್ರಮ ಅಂತ ಕರೀತಾರೆ. ಸಾಲ ಮಾಡಿದ್ದು ಆತ್ಮಹತ್ಯೆ ಮಾಡ್ಕೊತಾನೆ, ಕೊನೆಗೆ ಏನು ಮಾಡಿದ ಕೊನೆಗೆ ಅದು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಬೆಳೆ ಬಂದಿದ್ರೆ ಇವೆಲ್ಲ ಸರಿ ಹೋಗ್ಬಿಡ್ತಾಯಿ. ಸೊ ಬೆಳೆ ಬರದೇ ಹೋದರೆ, ಯಾಕೆ ಜ್ಞಾನ ಬರದೇ ಹೋದರೆ ಕರ್ಮಯೋಗ ವ್ಯರ್ಥ. ಯೋಗಸ್ತು ಅದೃಷ್ಟ ದ್ವಾರ ಸತ್ವಶುದ್ಧಿ ಉತ್ಪಾದ್ಯ ಶ್ರವಣ ಆದೀನಾಂ ಉಪಕರೋತಿ. ಯೋಗ ಏನು ಮಾಡುತ್ತೆ, ಅದೃಷ್ಟ ಶುದ್ಧಿಯನ್ನು ಮಾಡಿ ಸತ್ವಶುದ್ಧಿಯ, ಸತ್ವ ಅಂದರೆ ಅಂತಃಕರಣ, ಅಂತಃಕರಣ ಶುದ್ಧಿ ಮಾಡಿ ಅದು ವ್ರತ ಉಪವಾಸಗಳೆಲ್ಲ ಏನು ಮಾಡುತ್ತೆ, ಮೈಂಡನ್ನು ಪ್ಯೂರ್ ಮಾಡುತ್ತೆ. ವ್ರತ ಉಪವಾಸಗಳೆಲ್ಲ ಮೈಂಡನ್ನು ಪ್ಯೂರ್ ಮಾಡೋದ್ರಿಂದ ಹೇಳಿದ್ದೆಲ್ಲ ತಕ್ಷಣ ತಿಳಿಯುತ್ತೆ. ಆ ಕಡೆಗೆ ಮನಸ್ಸು ಹೋಗೋದು, ಧ್ಯಾನ ಮಾಡೋ ಏಕಾಗ್ರತೆ ಕುಡಿದೋ, ನೀನು ಧ್ಯಾನ ಮಾಡ್ತಾನೆ ಮತ್ತೆ ಓದ್ತಾನೆ, ಕಾಮಾಗಿ ಗೊತ್ತಿದ್ರೆ ಆಗ ಮನಸ್ಸು ಏಕಾಗ್ರತೆ ಬರುತ್ತೆ. ಏಕಾಗ್ರತೆ ಬಂದರೆ ದರ್ಶನಕ್ಕೆ ಸಾಧನ ಆಗುತ್ತೆ. ಶ್ರವಣಾದೀನಾಂ ಉಪಕರೋತಿ ಉಪಕಾರಸ್ಯ ಚ ದ್ವಯೀಗತಿರ್ ದೃಷ್ಟ. ಉಪಕಾರ ಅಂಬೋದು ಎರಡು ರೀತಿ, ಅಥೋ ಯುಕ್ತೈವ ಇಯಂ ಆಕಾಂಕ್ಷ ಇದೆ. ಸೊ ಉಪಕಾರಕ್ಕೆ ಎರಡು ರೀತಿ ಗತಿ, ಒಂದು ಸತ್ವಸಿದ್ಧಿ, ಶ್ರವಣಾದಿಗಳನ್ನು ಮಾಡೋ ಯೋಗ, ಇದು ತಂದುಕೊಡೋದ್ರಿಂದ ಉಪಯೋಗ ಮಾಡ್ಕೋಬೇಕು. ತಥಾಪಿ ಜಿಜ್ಞಾಸುನ ಇತಿ ವಕ್ತವ್ಯಂ. ಹಾಗಿದ್ರೆ ಜಿಜ್ಞಾಸುನ ಅಂತ ಹೇಳಬೇಕಾಗಿತ್ತು, ಮುಮುಕ್ಷುಣ ಅಂತ ಹೇಳಿದಾಗ ಆಯ್ತಲ್ಲ ನೀವೀಗ ಅಂತ ಕೇಳಿದರೆ, ತಥಾಪಿ ಜಿಜ್ಞಾಸುನ ಪ್ರಶ್ನೆ ಹಾಕೋಬೇಕಾದ್ರೆ ಮುಮುಕ್ಷುಣ ಅಂತ ಆಚಾರ್ಯ ಪ್ರಶ್ನೆ ಹಾಕ್ಕೊಂಡ್ರು. ಜಿಜ್ಞಾಸುನ ಅಂತ ಹಾಕೋಬೇಕಾಗಿತ್ತು ಅಂತ ಕೇಳಿದರೆ ಹೇಳ್ತಾರೆ, ಹೌದು ಸತ್ಯಂ ಅರ್ಧಾಂಗೀಕಾರ. ಮೋಕ್ಷ ಸಾಧನ ಜ್ಞಾನಾರ್ಥಿನ ಇತ್ತೇ ತಾವತೋ ಅರ್ಥಸ್ಯ ಗ್ರಹಣಾಯ ಮುಮುಕ್ಷುಣ ಇತ್ಯುಕ್ತ. ಮೋಕ್ಷ ಶಬ್ದಕ್ಕೆ ಜಿಜ್ಞಾಸ ದ್ವಾರ ಮುಮುಕ್ಷು ಅಂತಲೇ ಅರ್ಥ. ಇವತ್ತು ಪಾಸ್ ಆಗಬೇಕಾದ್ರೆ ಓದಿ ಅಂತಲೇ ಅರ್ಥ, ಮತ್ತೇನಕ್ಕೆ ಪಾಸ್ ಆಗೋದು ಮುಕ್ತಿ ಆಗೋದು. ಯಾರು ಪಾಸ್ ಆಗಬೇಕಾದ್ರೆ ಓದೋದು ಹೇಗೆ ಮುಖ್ಯನೋ, ಜ್ಞಾನ ಬರದೆ ಹೋದರೆ ಮುಕ್ತಿ ಸಿಗೋದಿಲ್ಲ. ಆದ್ದರಿಂದ ಮುಮುಕ್ಷು ಅಂದರೂ ಒಂದೇ, ಜಿಜ್ಞಾಸ ಅಂದರೂ ಒಂದೇನೆ ಅಂತ ಅರ್ಥ. ಈಗ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಬೇಕಾದ್ರೆ ಅಲ್ಲಿ ಜಿಜ್ಞಾಸ ಅಂತೇಳಿದ್ರೆ ಮುಮುಕ್ಷು ಅಂತ ಎರಡೂ ಒಂದೇನೆ ಗೊತ್ತಾಯ್ತು. ಸರಿಯಾದ ಮುಮುಕ್ಷುವಿಗೆ ಜಿಜ್ಞಾಸವಾಗಿರ್ತಾನೆ, ಸರಿಯಾದ ಜಿಜ್ಞಾಸು ಮುಮುಕ್ಷು ಹಾಗೇ ಇರ್ತಾನೆ. ಆದ್ದರಿಂದ ಜ್ಞಾನ ಭಕ್ತಿಗಳಲ್ಲಿ ಜ್ಞಾನಕ್ಕೆ ಒತ್ಕೊಟ್ಟು ಮಾತಾಡಿದ್ರು ಕರೆಕ್ಟು, ಭಕ್ತಿಗೆ ಒತ್ಕೊಟ್ಟು ಮಾತಾಡಿದ್ರು ಕರೆಕ್ಟು. ಯಾತಕ್ಕೆ ಎರಡು ಕೂಡ ಏನವು, ಒಂದೇ ನಾಣ್ಯದ ಎರಡು ಮುಖ. ಆದ್ದರಿಂದ ಎರಡು ಯಾವುದಕ್ಕೆ ಸ್ಟ್ರೆಸ್ ಮಾಡಿದ್ರು ಯೋಚನೆ ಮಾಡಬೇಕಾಗಿಲ್ಲ. ಮುಮುಕ್ಷುಣ ಇತಿ ಉಕ್ತಂ ಕಿಯತ್, ಅದಿಷ್ಟು ಒಂದು ಸರಿಯಾಗಿ ತಿಳ್ಕೊಂಡಿರ್ಬೇಕಿದ್ದಾನ. ಆ ಪದ ಎಲ್ಲಿ ಬಂದಿದೆ ಅಂದರೆ ಮೋಹ ಕಲೀಲಂ ಅನ್ನೋ ಪದ ಇದೆ. ಮೋಹ ಅಂತಕ್ಕಂಥ ಕೆಸರನ್ನು, ಮೋಹ ಅಂಬೋದೇನದು, ಅಜ್ಞಾನ ಮಿಥ್ಯಾಜ್ಞಾನ. ಅದು ಹೋಗ್ಬೇಕಾದ್ರೆ ಜ್ಞಾನ ತಾನೇ ಬರಬೇಕಾಗ, ಅಜ್ಞಾಜ್ಞಾನ ಮಿಥ್ಯ. ಎಷ್ಟೇ ಬಂಗಾರದ ರಾಶಿ ಹಾಕಿದ್ರು ಕೂಡ ಬೆಳಕೆ ಇಲ್ಲ, ಕತ್ಲಿದೆ ಬೆಳಕೆ. ಎಷ್ಟು ಬಂಗಾರಕ್ಕೂ ಏನು ಶಕ್ತಿ ಇಲ್ಲ, ಕತ್ತರೆ ಕಡೆಯ ಶಕ್ತಿ ಇಲ್ಲ. ಎಷ್ಟೇ ಸಂಪತ್ತಿಗೂ ಅಜ್ಞಾನದ ಕತ್ತರೆ ಕಡೆಯ ಶಕ್ತಿ ಇಲ್ಲ. ಅದು ಯಾವುದರಿಂದ ಸಾಧ್ಯ? ಒಂದು ಚೂರು ಬಂಗಾರ ಏನೂ ಇಲ್ಲೇ ಇಲ್ಲ, ಬರೀ ಒಂದು ದೀಪ ಹಚ್ಚಿಟ್ಟ ತಕ್ಷಣ ಹೋಯ್ತು ಕತ್ತಲೆ. ಜ್ಞಾನಕ್ಕಿರೋ ಸಾಮರ್ಥ್ಯ ಧನಕ್ಕಿಲ್ಲ, ಆದ್ದರಿಂದ ಜ್ಞಾನ ಸಂಪಾದನೆ ಮೋಕ್ಷಕ್ಕೆ ದಾರಿ ಹೊರತು ಬೇರೆ ಅಲ್ಲ. ಸತ್ಯ ಕಲಿ ದೋಷ ಗೊತ್ತಾಯ್ತಾ, ಕಲೀಲ ದೋಷ, ಕಲೀಲ ಕಶ್ಮಲ ಅವೆಲ್ಲ ಪರ್ಯಾಯ ಪದಗಳು. ಏನ ಇಷ್ಟತ್ ಹೇಳಿದ್ದೇನು ಅದೇ ತಾನೆ. ಒಂದು ಬುಭುಕ್ಷು ಅಂದ್ರೂ ಒಂದೇ, ಊಟ ತಿನ್ನಕ್ಕೆ ಇಷ್ಟಪಡ್ತಾನೆ ಅಂದ್ರೆ ಒಂದೇ, ಹಸಿ ಹೋಗ್ಬೇಕು ಅಂದ್ರೆ ಒಂದೇ, ಹಸಿ ಹೋಗ್ಬೇಕಾಗಿದೆ, ತಿನ್ನೋದು ಉಪಾಯ. ಅದಕ್ಕೆ ಬುಭುಕ್ಷುವಾಗಿದ್ದಾನೆ ಅನ್ನ ಸಿಗುತ್ತೆ, ಹಸಿವಾಗಿದೆ ಬುಭುಕ್ಷು ಆಗ್ತಾನೆ, ಎರಡು ಒಂದೇನೆ, ಎರಡು ಪದಗಳದು. ಓದ್ತಾನೆ ಪಾಸ್ ಆದ ಅಂತ ಎರಡು ಹೇಗೆ ಹೇಳ್ತಾರೋ ಹಾಗೆ, ಒಂದಕ್ಕೊಂದು ಏನಲ್ಲಿ ಬೇರೆ ಪದಗಳಲ್ಲವು. ಹೌದು ಅಲ್ಲ, ಇದೇ ಜನ್ಮದಲ್ಲಿ ಒಳ್ಳೆ ರೀತಿ ಮಾಡಿದ್ರೆ ಈಗಲೇ ಆಗುತ್ತೆ, ನೇಟಾಗಿ ಮಾಡಿದ್ರೆ ಮುಂಜಾನೆ ಆಗುತ್ತೆ ಗೊತ್ತಾಯ್ತಾ, ಇಲ್ಲದವ್ರೆ ವೇಸ್ಟ್ ಆಗುತ್ತೆ. ಮೋಕ್ಷ ಸಾಧನ ಜ್ಞಾನಾರ್ಥಿನ ಇತ್ತೇತಾವತೋ ಅರ್ಥಸ್ಯ ಗ್ರಹಣಾಯ. ಮತ್ತೆ ಏನು ಮಾಡ್ತಾರೆ, ಅಷ್ಟೊಂದು ಮಳೆ ಬಂದ ತಕ್ಷಣ ಕೃಷಿಕರು ಭೂಮಿ ಸುತ್ತ ರೆಡಿ ಮಾಡ್ಕೊಂಡ್ಬಿಡ್ತಾರೆ, ಇನ್ನೊಬ್ಬರ ತಲೆಕ್ಕೆ ಬಿತ್ತ ಇದು ಶುದ್ಧ ಮಾಡೋ ಮಳೆ ಬೇರೆ, ಬಿತ್ತೋ ಮಳೆ ಬೇರೆ. ಈ ಮಳೆಯೆಲ್ಲ ಒಂದು ತಿಂಗಳು ಮುಂಚೆ ಬಂದು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಆಗ ಉಪಯೋಗ ಮಾಡ್ಕೊಂಡು ಬಜೆಟ್ ಆಗುತ್ತೆ. ಅವನು ಆಗ ಮಾಡ್ಕೊಂಡು ಕೊಟ್ಟರೆ ಅದು ಇದಕ್ಕೆ ಲೇಟ್ ಆಗಿಬಿಡುತ್ತವೆ. ಅದೆಲ್ಲ ಕೃಷಿಕರೆಲ್ಲ ಪ್ಲಾನ್ ಮಾಡಿರ್ತಾರೆ. ಆ ರೀತಿ ಬೆಳೆ ಬರ್ತಕ್ಕಂಥ ವ್ಯಕ್ತಿ ಹೇಗೆ ಪ್ಲಾನ್ ಮಾಡ್ಕೊಂಡು ಬೆಳೆ ಬೆಳೀತಾನೋ ಹಾಗೆ ಪ್ರತಿಯೊಬ್ಬರು ಏನು ಮಾಡಬೇಕು, ಜ್ಞಾನ ಬರಬೇಕಾದ್ರೆ ಇಷ್ಟು ಒಳ್ಳೆ ರೀತಿ ಪ್ಲಾನ್ ಮಾಡ್ಕೊಂಡು ಕೆಲಸ ಮಾಡಬೇಕು. ಏವಂ ಇತ್ಯನುವಾದ ಫಲಂ ಇತ್ಯಾದಿ ವಾಕ್ಯ ಇತ್ಯಾದಿ ಗ್ರಂಥೇನ ಇತಿ ಮುಂದೆ ಹೇಳ್ತಾರೆ. ನಿರ್ವೇದಂ ನಿತರಾಮ್ ಲಾಭಂ ಪ್ರಯೋಗ, ಮುಂದಿನ ವಾಕ್ಯ ಇದೆ, ಇನ್ನು ಭಾಷ್ಯ ಮುಗಿದಿಲ್ಲ. ನಿರ್ವೇದಂ ನಿತರಾಮ್ ಲಾಭಂ ಪ್ರಯೋಗಾತ್ ತಸ್ಮಾತ್ ಬ್ರಹ್ಮಣಃ ಪಾಂಡಿತ್ಯಂ ನಿರ್ವಿದ್ಯಾ ಬಾಲ್ಯೇನ ನಿಷ್ಠಾಸೆ ತಿಷ್ಠಾಸೆತ್ ಇತ್ಯಾದಿ ನಹಿ ತತ್ರ ವೈರಾಗ್ಯಮುತ್ಪದ್ಯತೆ ತಥಾ ಸತಿ ಪಾಂಡಿತ್ಯಾತಿ ಸ್ಯಾತ್. ಇಲ್ಲಿ ಒಂದು ಪ್ರಶ್ನೆ, ಯದಾ ತೇ ಮೋಹಕಲಿಣಂ ಬುದ್ಧಿರ್ವ್ಯತಿ ತರಿಷ್ಯತಿ ತದಾ ತರಿಷ್ಯತಿ ಅತಿ ತರಿಷ್ಯತಿ ವ್ಯತಿ ತರಿಷ್ಯತಿ. ಸಂಪೂರ್ಣ ಅಜ್ಞಾನ ಪೂರ್ತಿ ಹೋಗ್ಬಿಡ್ಬೇಕು, ಅಜ್ಞಾನ ಮಿಥ್ಯಾಜ್ಞಾನಗಳು ಸಂಪೂರ್ಣ ಹೋದರೆ ಮಾತ್ರ ಜ್ಞಾನ, ಅದರಿಂದ ಮಾತ್ರ ಮೋಕ್ಷ, ಇಲ್ಲದ ಹೋದರೆ ಮೋಕ್ಷ ಇಲ್ಲ. ಅದನ್ನು ಹೇಳೋದಕ್ಕೆ ಈಗ ನಿರ್ವೇದ ಅನ್ನೋ ಪದ ಬಂದಿದೆ. ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಶ್ಯ ಶ್ರುತಶ್ಯ ಚ. ಇದೊಂದು ಮಿಸ್ಲೀಡಿಂಗ್ ಟರ್ಮ್. ಅದು ನೋಡೋದಕ್ಕೆ ಏನು, ನಿರ್ವೇದ ಶಬ್ದ ಸಾಮಾನ್ಯ ಅರ್ಥ ಏನು, ವೈರಾಗ್ಯ ಅಂತ ಅರ್ಥ, ಗೊತ್ತಾಯ್ತಾ. ಇದೆ ಕೃಷ್ಣ ಹೇಳ ನೋಡೋದಕ್ಕೆ ಏನು ಕಾಣಿಸುತ್ತೆ, ಇದು ಅದ್ವೈರವೆಲ್ಲ ಅರ್ಥ ಬರೆದಿರೋದು ಹೀಗೆ. ಬೇರೆ ಎಲ್ಲರ ಅರ್ಥ ಏನು ಬರೆದಿದ್ದಾರೆ ಅಂದರೆ, ಇಲ್ಲಿ ಯಾವಾಗ ನಿನ್ನ ಬುದ್ಧಿ ಮೋಹಕದಿರವನ್ನು ದಾಟಿಬಿಡುತ್ತೋ ಆಗ ನಿನಗೆ ಶ್ರೋತವ್ಯಶ್ಯ ನಿರ್ವೇದಂ ಶ್ರುತಶ್ಯ ನಿರ್ವೇದಂ ಗಂತಾಸಿ. ಆಗ ಏನು ಶ್ರವಣ ಮಾಡಿದ್ದೀಯಲ್ಲ, ಏನು ಶ್ರವಣ ಮಾಡ್ತೀಯ, ಏನು ಶ್ರವಣ ಮಾಡಿದ್ದೀಯ, ಅದೆಲ್ಲದಕ್ಕೋದ್ರ ಬಗ್ಗೆ ವೈರಾಗ್ಯ ಬಂದುಬಿಡುತ್ತೆ ಅಂತ ಅರ್ಥ ಮಾಡಿದ್ದ. ಕೇಳಿದ್ರ ಬಗ್ಗೆ ವೈರಾಗ್ಯ ಬರುತ್ತೆ, ಈ ಅರ್ಥ ಬೇರೆಯವರೆಲ್ಲ ಮಾಡಿರೋದು ಅರ್ಥ ಆಯ್ತಾ. ಈಗ ಅಂದ್ರೆ ಏನು ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆ ಬಂತು, ಎಲ್ಲ ಬಿಸಾಕಿ ಬಂದುಬಿಟ್ಟ ಅಷ್ಟೇ, ಎಷ್ಟೆಲ್ಲ ಕಷ್ಟಪಟ್ಟು ಬೆಳೆನೇನು ಮಾಡ್ದ, ಬಿಸಾಕಿ ಬಂದುಬಿಟ್ಟ. ಆ ರೀತಿ ಆಯ್ತು ಅದು, ಆ ಅರ್ಥ ಬಂದುಬಿಟ್ಟಿದ್ದಾರೆ ಎಲ್ಲರೂ ಕೂಡ. ಅದಕ್ಕೆ ಆಚಾರ ಹೇಳ್ತಾರೆ, ಆ ಅರ್ಥ ಮಾಡಬಾರದು. ನಿರ್ವೇದ ಶಬ್ದಕ್ಕೆ ನಿತರಾಮ್ ಲಾಭಂ ಅಂತ ಅರ್ಥ, ಲಾಭ ತಾತ್ಪರ್ಯ ಇಷ್ಟೇ. ನಿನಗೆ ಯಾವಾಗ ಜ್ಞಾನಸಿದ್ಧಿ ಆಗುತ್ತೆ ಅಂತ ಕೇಳಿದರೆ, ಜ್ಞಾನಸಿದ್ಧಿ ಆಗೋದು ಯಾವಾಗ ಅಂದರೆ, ಶ್ರೋತವ್ಯ ಶ್ರುತ, ಕೇಳಬೇಕಾದ್ದು ಕೇಳಿತ್ತು, ಅದರ ಫಲ ನಿರ್ವೇದ ಅಂದರೆ ಫಲ, ಸಂಪೂರ್ಣ ಫಲ ಸಿಗೋದು ಯಾವಾಗ, ಅಪರೋಕ್ಷ ಜ್ಞಾನ ಬಂದಾಗ ಅಂತ ಉತ್ತರ. ನಿನ್ನ ಸಾಧನೆಯ ಸಂಪೂರ್ಣ ಫಲ ಸಿಗೋದು ಯಾವಾಗ ಅಂದರೆ ಅಪರೋಕ್ಷ ಜ್ಞಾನ ಬಂದಾಗ. ಇಲ್ಲಿ ನಿರ್ವೇದ ಶಬ್ದಕ್ಕೆ ವೈರಾಗ್ಯ ಅಂತ ಅರ್ಥ ಇಲ್ಲ ಅಂತೆಲ್ಲ ಇದೆ, ಇಲ್ಲಿ ಅರ್ಥ ಮಾಡಬಾರ್ದು. ಇನ್ನೊಂದು ಅರ್ಥ, ನಿತರಾಮ್ ವೇದ ಅಂದರೆ ಇದು ಸತ್ತಾಯ ಲಾಭೆ ಅಂತ ಇದೆ, ಆದ್ದರಿಂದ ನಿತರಾಮ್ ಲಾಭ ಸಂಪೂರ್ಣ ಫಲ ಯಾವಾಗ ಸಿಗುತ್ತೆ ಅಂದರೆ ಅವಾಗ ಸಂಪೂರ್ಣ ಫಲ, ಬೆಳೆ ಬಿತ್ತಿದ ಮಳೆ ಬಂತು ಬೆಳೆ ಬೆಳೆಯಿತು ಖುಷಿ ಆಯಿತು ಅವನಿಗೆ, ಆದರೆ ಸಂಪೂರ್ಣ ಲಾಭ ಅಲ್ಲ ಅದು, ಅರ್ಥ ಆಯ್ತಾ. ಆಮೇಲೆ ಏನೋ ಬಂತು, ಆಮೇಲೆ ಎಷ್ಟು ಮಳೆ ಬರೋ ಎಲ್ಲ ಒಣಗೋಗ್ಬಿಡ್ತು ವೇಸ್ಟ್, ಮತ್ತು ಲಾಭ ಹೌದು ಸಂಪೂರ್ಣ ಲಾಭ ಅಲ್ಲ. ಆಮೇಲೆ ಏನಾಯಿತು, ಒಳ್ಳೆ ತೆನೆಗಳೆಲ್ಲ ಬಿಡ್ತು, ಆಗಲೂ ಅಷ್ಟೇ ಖುಷಿ ಆಯಿತು ಅವನಿಗೆ, ಆದರೂ ಸಂಪೂರ್ಣ ಲಾಭ ಅಲ್ಲ. ಆಟೇದಲ್ಲಿ ಏನಾದರೂ ಮತ್ತೆ ಹೋಯ್ತೆ, ಧಾನ್ಯ ಬಂದು ಮನೆಗೆ ತಂದ ಅದು ಸಂಪೂರ್ಣ ಬೆಳೆ, ಕೃಷಿಯ ಸಂಪೂರ್ಣ ಲಾಭ ಯಾವಾಗ, ಧಾನ್ಯ ಬಂದಾಗ ಅದು ಧ್ಯಾನ ಸಿದ್ಧಿ ಆದಾಗ. ಇದು ಧ್ಯಾನ ಸಿದ್ಧಿ ಆಗದೆ ಹೋದರೆ ಮಾಡಿದ ವೇಸ್ಟ್ ಸಾಧನೆ ಎಲ್ಲ ವೇಸ್ಟ್ ಆಗುತ್ತೆ. ಆಗ ಒಂದು ಪ್ರಶ್ನೆ ಬಂತು, ಈ ಅರ್ಥ ಎಲ್ಲಿ ಬಂತು ನಿಮಗೆ, ನಿರ್ವೇದ ಶಬ್ದಕ್ಕೆ ವೈರಾಗ್ಯ ಅಂತ ಅರ್ಥ ಸಾಮಾನ್ಯವಾಗಿ ಕೇಳ್ತೇವೆ, ಈ ಅರ್ಥ ಎಲ್ಲಿಂದ ಮಾಡಿದಿರಿ ಅಂದರೆ, ಪ್ರಯೋಗ ಉಪನಿಷತ್ತಲ್ಲಿ ಹಾಗೆ ಹೇಳಿದ್ದಾರೆ, ತಸ್ಮಾತ್ ಬ್ರಾಹ್ಮಣ ಪಾಂಡಿತ್ಯಂ ನಿರ್ವಿದ್ಯ, ಗೊತ್ತಾಯ್ತಾ, ಬಾಲ್ಯೇನ ತಿಷ್ಠಾಸೇತ್ ಉಪನಿಷತ್ತಿನ ಮಾತಿದ್ದು. ಆದ್ದರಿಂದ ಬ್ರಾಹ್ಮಣನಾದವನು ಬ್ರಹ್ಮಜ್ಞಾನಿಯಾದವನು ಪಾಂಡಿತ್ಯಂ ನಿರ್ವಿದ್ಯ ಪಾಂಡಿತ್ಯವನ್ನು ಪಡ್ಕೊಂಡು ಅರ್ಥ ಆಯ್ತಾ, ಬಾಲ್ಯೇನ ತಿಷ್ಠ ಆಸೀತ್ ಹೇಗಿರ್ಬೋದು, ಒಳ್ಳೆ ಬಲಿಷ್ಠನಾಗಿರಬೇಕು ಅಂತ ಹೇಳ್ತಾರೆ. ಬಾಲ್ಯ ಅಂದರೆ ಚಿಕ್ಕಂದ ವಯಸ್ಸು ಅಂತ ಅರ್ಥ ಅಲ್ಲ, ಮಾಡಿ ಬಲಿಷ್ಠರಾಗಿರಬೇಕು ಅಂತ ಹೇಳಿಬಿಟ್ಟಿದ್ದಾರೆ. ಇಲ್ಲಿ ಪಾಂಡಿತ್ಯಂ ನಿರ್ವಿದ್ಯ ಶಬ್ದಕ್ಕೆ ಪಾಂಡಿತ್ಯದ ವೈರಾಗ್ಯ ಹೊಂದಿ ಅಂತ ಅರ್ಥ ಮಾಡ್ತೀರಾ, ಏನಂತ ಮಾಡಬೇಕಲ್ಲಿ, ಪಾಂಡಿತ್ಯವನ್ನು ಗಳಿಸಿ ಅಂತ ಅರ್ಥ. ನಿರ್ವಿದ್ಯ ಅಂದರೆ ಗಳಿಸಿ, ಇಲ್ಲಿ ಗಳಿಸಿ ಅಂತ ಅರ್ಥನೇ ಮಾಡಬೇಕು ಇತ್ಯಾದಿ. ಇದು ಭಾಳ ಇಂಪಾರ್ಟೆಂಟ್ ಇದು, ಅಂದರೆ ಉಳಿದವರೆಲ್ಲ ಎಷ್ಟು ಯಾಂತ್ರಿಕವಾಗಿ ಅರ್ಥ ಬರೆದ್ಬಿಟ್ಟು ಈ ಶ್ಲೋಕಕ್ಕೆ ಅರ್ಥನೇ ಆಗಲಿಲ್ಲ ಅಂತ ಅರ್ಥ ಅವರಿಗೆ. ಶ್ಲೋಕದ ಪ್ರಶ್ನೆನೂ ಅರ್ಥ ಆಗಲಿಲ್ಲ, ಉತ್ತರ ಕೊಡಲಕ್ಕೂ ಬರಲಿಲ್ಲ. ಇದು ಪ್ರಮೇಯ ದೀಪಿಕ. ನಿರ್ವೇದಂ ವೈರಾಗ್ಯಂ ಇತಿ ಅನ್ಯಥಾ ಪ್ರತೀತಿ ನಿರಾಸಾಯ ಆಹ ನಿರ್ವೇದಮಿತಿ. ನಿರ್ವೇದ ಶಬ್ದಕ್ಕೆ ವೈರಾಗ್ಯ ಅನ್ನೋ ಅಪಾರ್ಥ ಆಗಬಾರ್ದು ಅಂತ ಇದಕ್ಕೆ ಅರ್ಥ ಹೇಳ್ತಾರೆ. ನಿರ್ವೇದಮಿತಿ ನನ್ನ ನಿಷ್ಪೂರ್ವೋ ನಿಧಿ ವೈರಾಗ್ಯ ರೂಢ. ಆಗ ಒಂದು ಪ್ರಶ್ನೆ, ಸಾಮಾನ್ಯವಾಗಿ ನಿಃಪೂರ್ವ ನಿಹಿ ಅಂದರೆ ನಿಹಿ, ವೇದ ಅಂಬೋದು ವಿಧಿ, ವಿಧಿ ಧಾತುರಿಂದ ಬಂದಿದೆ. ನಿರ್ವೇದ ಅನ್ನೋದು ಯಾವ ಅರ್ಥದಲ್ಲಿ ರೂಢಿಯಲ್ಲಿದೆ, ವೈರಾಗ್ಯ ಅನ್ನೋ ಅರ್ಥದಲ್ಲಿ ಪ್ರಸಿದ್ಧಿಯಲ್ಲಿದೆ. ತತ್ಕುತೋ ಲಾಭಾರ್ಥತ, ಲಾಭಾರ್ಥತೆ ಹೇಗೆ ಮಾಡಿದ್ರಿ ನೀವೀಗ, ಇತ್ಯತಃ ಪ್ರಯೋಗಾದಿತಿ, ಅದಕ್ಕೆ ಪ್ರಯೋಗ ಇದೆ ಅಂತ ಉಪನಿಷತ್ತಿನ ವಾಕ್ಯ ಕೋಟ್ ಮಾಡಿದರು. ಅಶ್ಯಾಮಪಿ ಶ್ರುತೋ ವೈರಾಗ್ಯಾರ್ಥತ ಕಿಂ ನ ಸ್ಯಾತ್ ಇತ್ಯತಃ ನಹೀತಿ. ಇಲ್ಲೂ ಕೂಡ ಪಾಂಡಿತ್ಯಂ ನಿರ್ವಿದ್ಯ ಅನ್ನೋದಕ್ಕೆ ವೈರಾಗ್ಯ ಅಂತಲೇ ಯಾಕೆ ಮಾಡಬಾರ್ದು ಅಂತ ಕೇಳಿದರೆ, ನಹಿ ತತ್ರ ವೈರಾಗ್ಯಂ ಉಪಪದ್ಯತೆ ಉತ್ತರ. ನಹಿ ತತ್ರ ವೈರಾಗ್ಯ ಇಷ್ಟೆಲ್ಲ ಕಷ್ಟಪಟ್ಟು ಜ್ಞಾನದ ಬಗ್ಗೆ ವೈರಾಗ್ಯ ಬಂದರೆ ಉಪಯೋಗ ಏನು? ಜ್ಞಾನದ ಬಗ್ಗೆ ವೈರಾಗ್ಯ ಬರಬಾರದು, ಲಾಭನೇ ಬರಬೇಕಾದ್ರಿಂದ ವೈರಾಗ್ಯಾರ್ಥವನ್ನು ಮಾಡಕ್ಕೆ ಬರೋದಿಲ್ಲ ಯಾವುದಕ್ಕೆ ಅಲ್ಲಿ. ಅದೇ ರೀತಿ ಇಲ್ಲೂ ಕೂಡ ಏನು ಮಾಡಬಾರ್ದು, ಅದೇ ಅರ್ಥ ಮಾಡಿ ಲಾಭ ಅಂತ ಅರ್ಥ ಮಾಡಬೇಕೇ ಹೊರತು ವಿರಕ್ತಿ ಅಂತ ಅರ್ಥ ಮಾಡಬಾರದು. ಆಗೊಂದು ಪ್ರಶ್ನೆ ಬಂತು, ಇನ್ನು ವ್ಯಾಕರಣದ ಪ್ರಶ್ನೆ ಹೇಳ್ತಾರೆ. ಅನ್ನು ಪಾಂಡಿತ್ಯವನ್ನು ಪಂಡಿಗೆ ವೈರಾಗ್ಯ ಬರುತ್ತೆ ಅಂತ ಅರ್ಥ ಇರಬೇಕಾದ್ರೆ ಉಪನಿಷತ್ ಏನಂತ ಹೇಳಬೇಕಾಗಿತ್ತು? ಪಾಂಡಿತ್ಯಾತ್ ನಿರ್ವಿದ್ಯ ಅಂತ ಬರಬೇಕಲ್ಲಿ. ಅಲ್ಲಿ ಪಾಂಡಿತ್ಯ ಅಲ್ಲಿ ಏನಂತಿದೆ, ಈಗ ಪಾಂಡಿತ್ಯಂ ಅಂತ ಪದ ಇದೆ, ದ್ವಿತೀಯ ವಿಭಕ್ತಿ ಇದೆ. ಆ ರೀತಿ ವೈರಾಗ್ಯ ಅನ್ನೋ ಅರ್ಥ ಬರಬೇಕಾದ್ರೆ ಪಂಚಮಿ ವಿಭಕ್ತಿ ಇರಬೇಕು, ಪಾಂಡಿತ್ಯಾತ್ ಅಂತ ಇರಬೇಕು. ಗೊತ್ತಾಯ್ತಾ? ಮನೆಯ ದೆಸೆಯಿಂದ ವಿರಕ್ತನಾದ ಪಾಂಡಿತ್ಯಾತ್ ಅಂತ ಪದ ಬರಬೇಕಾಗಿತ್ತು. ಪಾಂಡಿತ್ಯಂ ಅಂತಿರೋದ್ರಿಂದ ಲಾಭಾರ್ಥವನ್ನೇ ಮಾಡಬೇಕೆ ಹೊರತು ವೈರಾಗ್ಯ ಅರ್ಥವನ್ನು ಮಾಡಬಾರದು. ಅದು ಯಾತಕ್ಕೆ ಅಂತ ಹೇಳ್ತಾರೆ ಈಗ. ಅದು ಇತ್ಯಾದಿ ಪ್ರಯೋಗ ಅಶ್ಯಾಪಿಶ್ರತೋ ವೈರಾಗ್ಯಾರ್ಥದ ಕೆಮ್ಮನ ಸ್ಯಾತಿತ್ಯನ ಹೀತಿ ಕುತೂಹಲೋಪಬದ್ಧತೆ ಇತ್ಯತಃ ತಥಾ ಸತಿ. ಹಾಗಿದ್ದಿದ್ರೆ ಹಾಗೆ ರೀತಿ ಇರಬೇಕು. ಆ ನಿಯಮ ಏನದಕ್ಕೆ? ನೀವು ಪಂಚವಿಭಕ್ತಿ ಇರಬೇಕು ಪಾಂಡಿತ್ಯಾತ್ ಅಂತ ಹೇಳಿದ್ರಲ್ಲ, ಅದಕ್ಕೇನು ಆಧಾರ ಅಂದರೆ ಜುಗುಪ್ಸ ವಿರಾಮ ಪ್ರಮಾದಾರ್ಥಕಾನಾಂ ಉಪಸಂಖ್ಯಾನಂ ಇತಿ ಕಾತ್ಯಾಯನ ವಚನಾತ್. ಅಂದರೆ ಕಾರಿಕ, ಅದು ಪಾಣಿನಿ ಸೂತ್ರ, ಇದು ಕಾರಿಕ. ಕಾರಿಕ ಏನಂತ ಹೇಳ್ತೇವೆ, ಕಾರಿಕ ಬರ್ತಿದ್ದು ಕಾತ್ಯಾಯನ, ಅದಕ್ಕೆ ಕಾತ್ಯಾಯನ ವಚನ. ಕಾರಿಕಾ ವಚನ ಅಂತಂದ್ರು ಒಂದೇ, ಕಾತ್ಯಾಯನ ವಚನ ಅಂತಂದ್ರು ಒಂದೇ. ಬರೆದವನ ಹೆಸರದು, ಗ್ರಂಥದ ಹೆಸರದು. ಸುಧಾದಲ್ಲಿ ಹೀಗೆ ಹೇಳಿದ್ದಾರೆ ಅಂದ್ರೆ ಒಂದೇ, ಜಯತೀರ್ಥರಿಗೆ ಹೇಳ್ತಾರೆ ಅಂದ್ರು ಒಂದೇ. ಆ ಅರ್ಥದಲ್ಲಿ ಇತಿ ಕಾತ್ಯಾಯನ ವಚನ ಏನಂತ ಹೇಳ್ತಾನೆ ಕಾತ್ಯಾಯನ, ಜುಗುಪ್ಸ ವಿರಾಮ ಪ್ರಮಾದಾರ್ಥಾನಾಂ ಉಪಸಂಖ್ಯಾನಂ. ಜುಗುಪ್ಸ ವಿರಾಮ ಪ್ರಮಾದ ಅರ್ಥ ಬರಬೇಕಾದ್ರೆ ಪಂಚವಿಭಕ್ತಿ ಇರಬೇಕು ಅಂತ ಸೇರಿಸ್ಕೋಬೇಕು ಅಂತ ಬರೀತಾನೆ. ಭೀತ್ರಾರ್ಥಾನಾಂ ಭಯ ಹೇತು, ಹೀಗೆಲ್ಲ ಪ್ರಾಣಿನಿ ಸೂತ್ರ, ಭಯ ರಕ್ಷಣೆ ಇತ್ಯಾದಿ ಬಂದಾಗ ಪಂಚವಿರಬೇಕು ಅಂತ ಹೇಳ್ತಾರೆ. ಇದು ಸೇರಿಸ್ಕೋಬೇಕು ಅಂತ ಬರೀತಾರೆ ಕಾರ್ಯಕರ್ತರು. ಅರ್ಥ ಆಯ್ತಾ? ಆದ್ದರಿಂದ ಇಲ್ಲಿ ಆ ಅರ್ಥದಲ್ಲಿ ಪಾಂಡಿತ್ಯಾತ್ ಅಂತಿರ್ಬೇಕು. ಇಲ್ಲೂ ಕೂಡ ಏನಿರಬೇಕು? ಶ್ರೋತವ್ಯಾತ್ ಶ್ರುತಾತ್ ಅಂತಿರಬೇಕಾಗಿತ್ತು. ಶ್ರೋತವ್ಯಸ್ಯ ಷಷ್ಠಿ, ಇದು ಶ್ರುತಸ್ಯ ಷಷ್ಠಿ. ಏನಿರಬೇಕಲ್ಲಿ? ಪಂಚವಿರು. ಪಂಚಮಿ ಅಂದರೆ ಯಾವುದು? ಶ್ರೋತವ್ಯಾತ್ ಶ್ರುತಾತ್. ಅದು ಪಂಚವಿಭಕ್ತಿಗೆ ತಾತ್ ಅಂತ ಬರುತ್ತೆ ಸಾಮಾನ್ಯವಾಗಿ. ಕೆಲವು ಕಹ ಬರುತ್ತೆ, ಆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಶಬ್ದದ ಮೇಲೆ. ಅದು ಈ ಶಬ್ದಕ್ಕೆ ಆಗಿರಬೇಕಾಗಿತ್ತು. ಈ ಪಾಂಡಿತ್ಯಸ್ಯ ವಿರಾಮಾರ್ಥ ಧಾತು ಪ್ರಯೋಗೇನ ಅಪಾದಾನತ್ವ ಪ್ರಾಪ್ತೌ ಅಪಾದಾನೇ ಚ ಪಂಚಮಿ ಸ್ಯಾತನ ನೀತಿ ನ ದ್ವಿತೀಯ ಇತ್ಯರ್ಥ. ಅಪಾದಾನೇ ಪಂಚಮಿ ಇರಬೇಕೆ ಹೊರತು ಬೇರೆ ಅಲ್ಲ. ಅದನ್ನೆಲ್ಲ ರಾಯರು ಬರಿಬೇಕಾದ್ರೆ ಪ್ರಥಮಸ್ಯ ಅಂತ್ಯಪಾದೇ ಧ್ರುವಂ ಅಪಾಯಿ ಅಪಾದಾನಂ ಇತ್ಯತ್ರ ವಾರ್ತಿಕಮೇ ತತ್. ವಾರ್ತಿಕ ಎಲ್ಲಿ ಬಂದಿದೆ ಅಂದರೆ ಪ್ರಥಮಸ್ಯ ಅಂತ್ಯಪಾದೆ, ಮೊದಲನೇ ಅಧ್ಯಾಯ ನಾಲ್ಕನೇ ಪಾದ, ಅದರಲ್ಲಿ ಸೂತ್ರ ಇದೆ. ಧ್ರುವಂ ಅಪಾಯೇ ಅಪಾದಾನ. ಧ್ರುವಂ ಅಪಾಯ, ಒಂದು ವಸ್ತು ಪೂರ್ತಿ ಡಿಸ್ಕನೆಕ್ಟ್ ಆಗುತ್ತೆ ಅಂತ ಅರ್ಥ ಕೊಡಬೇಕಾದ್ರೆ ಪಂಚಮ ಉಪಯೋಗಿಸ್ಬೇಕು. ವೃಕ್ಷಾತ್ ಫಲಂ ಪತತಿ, ವೃಕ್ಷಾತ್ ಫಲಂ ಪತತಿ. ಹಣ್ಣು ಕೆಳಗೆ ವೃಕ್ಷದಿಂದ ಕೆಳಗೆ ಬಿಡ್ತಾ ಇದೆ, ಅಲ್ಲಿ ಜೋತಾಡ್ತಾ ಇದೆ, ಅದು ಅಪಾದಾನ ಉಪಯೋಗಿಸ್ಬಾರ್ದಾಗ. ಫಲ ವೃಕ್ಷೇ ಫಲಂಬಸ್ತಿ ಅಂತ ಹೇಳಬೇಕೆ ಹೊರತು ಅಪಾದಾನ ಉಪಯೋಗಿಸ್ಬಾರ್ದು. ಅದು ಕೆಳಗೆ ಚೂರು ಅಂಟ್ಕೊಂಡಿದೆ, ಏನಂತ ಹೇಳಬಾರ್ದಾಗ ಹೇಳಬಾರ್ದು. ಇನ್ನು ಕೂಡ ಕೆಳ ಬಿತ್ತು ಪೂ ಧ್ರುವಂ ಅಪಾಯ, ಟೋಟಲ್ ಡಿಸ್ಕನೆಕ್ಟ್ ಆಯ್ತು. ಆಗ ಪಂಚಮಿ ಹೇಳಬೇಕು ವೃಕ್ಷಾತ್ ಫಲಂ ಪತತಿ ಅಂತ ಹೇಳಬೇಕು. ಇದು ಅದು ಅರ್ಥ ಅದು, ಗೊತ್ತಾಯ್ತು? ಧ್ರುವಂ ಅಪಾಯ ಅಪಾಯದ ಅನ್ನೋ ಅರ್ಥ ಅದು. ಇದೆಲ್ಲ ಸೇರಿಸ್ಕೊಳ್ಳಿ ಅಂತ ವಾರ್ತಿಕ. ಭೀತ್ರಾರ್ಥ ಇದು ಜುಗುಪ್ಸ ವಿರಾಮ ಪ್ರಮಾದಾರ್ಥಾನಾಂ ಉಪಸಂಖ್ಯಾನಂ ಇತಿ ಕಾತ್ಯಾಯನ ವಚನಾತ್. ಪಾಂಡಿತ್ಯಸ್ಯ ವಿರಾಮಾರ್ಥ ಧಾತು ಯೋಗೇನ ಅಪಾದಾನತ್ವ ಪ್ರಾಪ್ತೌ ಅಪಾದಾನೇ ಚ ಪಂಚಮಿ ಸ್ಯಾತ್ ನ ದ್ವಿತೀಯ ಇತ್ಯರ್ಥ. ಇದಮತ್ರ ಅಭಿಪ್ರೇತಂ, ಒಟ್ಟು ತಾತ್ಪರ್ಯ ಇಷ್ಟು. ನಿರುಪಸರ್ಗ ಸತ್ತಾರ್ಥಸ್ಯವ ದ್ವಿಧೇರರ್ಥಂ ಬಾಧಿತ್ವ ತಮ್ಮ ವೈರಾಗ್ಯಾರ್ಥಂ ವ್ಯವಸ್ಥಾಪಯತಿ. ಹೌದು, ಬರೀ ವಿಧಿ ವಿಧಿ ಅಂತಿದೆ ಈಗ, ಅದು ವೇದ ಅಂತ ಪದ ಬಂತು. ಆ ಪದದಲ್ಲಿ ಉಪಸರ್ಗ ಇಲ್ಲ ಈಗ, ನಿರುಪಸರ್ಗ. ಅದಕ್ಕೆ ವಿವಿಧ ಸತ್ತಾಯಾಮ್ ಅಂತಿದೆ, ಇರುವಿಕೆ ಅಂತ ಅಷ್ಟೇ ಅರ್ಥ. ಆಗೇನಾಯ್ತದು, ನಿಹಿ ಸೇರಿಸಿದಾಗ ಅರ್ಥಕ್ಕೆ ವೈರಾಗ್ಯ ಅರ್ಥ ಬಂತು. ನಿರ್ವಿದ್ಯತೆ ಐತಿ ಕರ್ತರಿ ಪ್ರಯೋಗ ದರ್ಶನ. ನಿರ್ವಿದ್ಯತೆ ಅಂಥೇಳಿ ಕರ್ತರಿ, ನಿರ್ವಿದ್ಯತೆ ಅಂದರೆ ವೈರಾಗ್ಯವನ್ನು ಹೊಂದುತ್ತಾನೆ, ವಿರಕ್ತನಾಗ್ತಾನೆ ಅಂತ ಅರ್ಥ. ಇದು ಪ್ರಯೋಗ ಇದೆ. ಲಾಭಾರ್ಥಸ್ಯ ವಿಧೇಯರರ್ಥಂತೂ ವಿಶಿನಷ್ಟೆಯೇವ ಕೇವಲಂ ನಿರ್ವಿಂದತಿ ನಿರ್ವಿಂದತೆ ಇತಿ ವೈರಾಗ್ಯ ತತ್ ಪ್ರಯೋಗ ದರ್ಶನಾದಿತಿ. ಲಾಭಾರ್ಥಸ್ಯ ವಿಧೇಹೆ, ಆದರೆ ವಿಧ ಧಾತುವಿಗೆ ಲಾಭ ಅಂತ ಅರ್ಥ ಕೊಡಬೇಕಾದ್ರೆ ವಿಶಿನಷ್ಟೇವ ಕೇವಲಂ, ಅದು ಬರೀ ವಿಶೇಷಣ ಅಷ್ಟೇ ಅದು. ಅವಾಗ ಏನು ಮಾಡಬೇಕು? ನಿರ್ವಿಂದತಿ ನಿರ್ವಿಂದತೆ ಇತಿ ವೈರಾಗ್ಯ ತತ್ ಪ್ರಯೋಗ ದರ್ಶನಾದಿತಿ. ಆಗ ಅದಕ್ಕೆ ನಿರ್ವಿಂದತಿ ನಿರ್ವಿಂದತೆ ಅಂತ ಪ್ರಯೋಗ ಬರುತ್ತೆ. ಆದರೆ ಅಥವಾ ಅಸ್ತು ಸರ್ವತ್ರ ನಿರೋ ಧಾತ್ವರ್ಥ ಬಾಧಕತ್ವ ವಿಶೇಷಕತ್ವ ಕ್ವಚಿತ್ ಕಿಂನ ಸ್ಯಾತ್ ವ್ಯಾಧದಾತಿ ಇತ್ಯಾದ ಉಭಯ ದರ್ಶನಾದಿತಿ. ಮತ್ತೆ ಹೇಳುತ್ತ. ಇದು ಸಾಮಾನ್ಯವಾದ ಅರ್ಥ ಇದು. ಆದರೆ ನೀ ಧಾತುವಿಗೆ ಸಾಮಾನ್ಯವಾಗಿ ಏನಂತ ಅರ್ಥ ಬರುತ್ತೆ? ತೆಗೆಯೋದು ಅಂತ ಅರ್ಥ. ವೇದ ನಿರ್ವೇದ, ಇರೋದು ಬಿಡೋದು ಅಂತ ಅರ್ಥ ಬಂತು. ಆದರೆ ನಿಹಿಗೆ ನಿರಹ ಅಂದರೆ ನೀ ಉಪಸರ್ಗ ಅದು. ಫಿಕ್ಸ್ ಅಂದರೆ ಪ್ರಿಫಿಕ್ಸ್ ಅಂದರೆ ಉಪಸರ್ಗ. ಅದಕ್ಕೆ ಸಾಮಾನ್ಯ ಅರ್ಥ ಇದೆ, ಅದು ಇನ್ನೊಂದು ಅರ್ಥ ಇದೆ ಅದಕ್ಕೆ. ವಿಶೇಷಕತ್ವಮಪಿ ಕ್ವಚಿತ್ ಕಿಮ್ ನಶ್ಯಾ, ವಿಶೇಷ ಲಾಭ ಅಂತ ಯಾಕಾಗಬಾರ್ದು? ಲಾಭ ಕಳ್ಕೊಳ್ಳೋದಂತೂ ಅರ್ಥ ಆಗುತ್ತೆ, ವಿಶೇಷ ಲಾಭ ಪಡೆಯೋದು ಅಂತ ಅರ್ಥ ಆಗುತ್ತೆ. ಉಪಸರ್ಗಾನ ಅನೇಕಾರ್ಥತ್ವ ಅಂತ ನಿಯಮ ಉಂಟು. ಉಪಸರ್ಗಕ್ಕೆ ಅನೇಕ ಅರ್ಥ ಇದೆ. ವಿಮುಕ್ತಿ ಅಂತ ಪದ ಇದೆ. ವಿಮುಕ್ತಿ ಅನ್ನೋ ಪದಕ್ಕೆ ಎರಡು ಅರ್ಥ ಬರುತ್ತೆ. ಒಂದೇನು, ವಿ ಅಂದರೆ ವಿರುದ್ಧ ಅಂತ ಅರ್ಥ. ವಿಮುಕ್ತಿ ಅಂದರೆ ಆಪೋಸಿಟ್ ಮುಕ್ತಿ ಅಂತ ಒಂದು ಅರ್ಥ. ಅಥವಾ ವಿ ಅಂದರೆ ವಿಶೇಷ ಮುಕ್ತಿ ಅಂತ ಇನ್ನೊಂದು ಅರ್ಥ. ಗೊತ್ತಾಯ್ತಾ? ದೈವೀ ಸಂಪತ್ತು ವಿಮೋಕ್ಷಾಯ ನಿಬಂಧಾಯ ಆಸುರಿ ಮತ. ಅಲ್ಲಿ ವಿ ಶಬ್ದ ಏನು ಮಾಡುತ್ತಲ್ಲಿ, ವಿಶೇಷ ಆಪೋಸಿಟ್ ಮೀನಿಂಗ್ ಕೊಡಲಿಲ್ಲ, ವಿಶೇಷ ಅರ್ಥ ಕೊಡುತ್ತೆ. ಅದೇ ನಿರ್ರ ಅಂತಕ್ಕಂಥದ್ದು ಕೂಡ ಏನು ಮಾಡುತ್ತೆ, ಕೆಲವು ಕಡೆ ಆಪೋಸಿಟ್ ಮೀನಿಂಗ್ ಕೊಡುತ್ತೆ, ಕೆಲವೊಮ್ಮೆ ಸ್ಪೆಷಲ್ ಮೀನಿಂಗ್ ಕೊಡುತ್ತೆ. ಆ ಅರ್ಥದಲ್ಲಿ ನಿರ್ವೇದ ಶಬ್ದಕ್ಕೆ ವೈರಾಗ್ಯ ಅಂತ ಅರ್ಥ ಆಗದೆ ಲಾಭ ಅಂತ ಅರ್ಥ ಆಯಿತು ಅಂತೇಳಿ ತಿಳಿಸಿದರು. ಅದು ಫರ್ದರ್ ಹಾಂ ಹಾಂ ಹೌದು. ಕೆಲಸ ಅದಕ್ಕೆ ಉಪಸರ್ಗಾನ ಅನೇಕ ಅರ್ಥತ್ವ. ಉಪಸ ಏನೇಕ ಅರ್ಥ ಮಾಡಬಹುದು, ಪ್ರಸಂಗ ನೋಡ್ಕೊಂಡು ಅರ್ಥ ಹೇಳಬೇಕು ಹೊರತು ಬೇರೆ ಹೇಳಬಾರ್ದು. ಜ್ಞಾನೀಕೃತ ಶ್ರವಣಾದಿ ರಕ್ಷಣ ಲಾಭ ಅಂತಾನೆ ತಗೋ, ಅದು ಭಾರಿ ಲಾಭ ಪಡಿತಾನೆ ಅಂತ ಹೇಳ್ಬೇಕು. ಯಾವಾಗ ಅಜ್ಞಾನವನ್ನು ದಾಟಿಬಿಟ್ಟ, ಪುರುಷ ಜ್ಞಾನ ಆಯಿತು ಅಂದರೆ ತನಗೆ ಪೂರ್ತಿ ಫಲವನ್ನು ಪಡಿತಾನೆ ಅಂತ ಅರ್ಥ. ಮತ್ತು ಕೋರ್ಸ್ ಮುಗಿದ್ರೆ ಕೋರ್ಸಿನ ಬೆನಿಫಿಟ್ ಎಲ್ಲ ಸಿಗುತ್ತೆ ಅವನಿಗೆ. ವೈರಾಗ್ಯ ಬೆನಿಫಿಟ್ ಕಳ್ಕೊಂಡ್ಬಿಡ್ತಾನ? ಕಷ್ಟಪಟ್ಟು ಕೋರ್ಸ್ ಓದಿದ್ದೆ, ವ್ಯಾಪಾರ ಮಾಡ್ದ, ಲಾಭನ ವೈರಾಗ್ಯ ಅಂತಾರೋ ಲಾಭ ಅಂತಾರೋ ಅದನ್ನು ಬಂದಿದ್ದಿನ ಲಾಭ ಅಂತಾನೆ. ಸಾಧನೆ ಸಾಧನೆಗೆ ಅವರ ಸಿದ್ಧಿ ಫಲವಾಗಿ ಬರಬೇಕೇ ಹೊರತು ವೈರಾಗ್ಯ ಬರಬಾರ್ದು. ಅದನ್ನೇ ಅದ್ರ ಮುಂದೆ ಎಲ್ಲ ಅದನ್ನು ಹೇಳ್ತಾರೆ. ನಚ ಜ್ಞಾನಿ ನಾಂ ಭಗವನ್ ಮಹಿಮಾದಿ ಶ್ರವಣೆ ವಿರಕ್ತಿರ್ಭವತಿ. ಜ್ಞಾನಿಗಳಿಗೆ ಎಂದೂ ಕೂಡ ಭಗವನ್ ಮಹಿಮಾದಿ ಶ್ರವಣದಲ್ಲಿ ವಿರಕ್ತಿ ಬರುತ್ತಾ? ಉದಾಹರಣೆ ಹೇಗಪ್ಪ ಅಂತ ಕೇಳಿ, ಇವರ ಅರ್ಥ ಪ್ರಕಾರ ಏನಾಗಬೇಕು ಅಂದರೆ, ಕರ್ಮಯೋಗ ಅನುಷ್ಠಾನ ಮಾಡಿಬಿಟ್ಟ, ಕೊನೆಗೆ ಏನು ಬಂತ ಅವನಿಗೆ, ಪಾಠ ಪ್ರವಚನ ಎಲ್ಲ ಮಾಡಿಬಿಟ್ಟು ಕೊನೆಗೆ ವೈರಾಗ್ಯ ಬಂದುಬಿಡುತ್ತೆ. ಯಾವುದ್ರ ಬಗ್ಗೆ ಶ್ರವಣ, ವಿಮ್ನೆ ಶ್ರವಣ ಮಾಡೋದಿಲ್ಲ, ಇದರಲ್ಲಿ ಪಾಠ ವೈರಾಗ್ಯ ಬಂದುಬಿಡ್ತು. ಆ ಅರ್ಥ ಮಾಡಬೇಕು ಇದಕ್ಕೆ. ಆದರೆ ಜ್ಞಾನಿಗಳು ಏನು ಮಾಡ್ತಾರೆ, ಆ್ಯಕ್ಚುಲಿ ಹೆಚ್ಚೆಚ್ಚು ಮಾಡ್ತಾರೆ, ಕಡಿಮೆ ಮಾಡೋದು ಹೆಚ್ಚೆಚ್ಚು ಮಾಡ್ತಾರೆ. ಎಷ್ಟು ಬಟ್ಟಿ ಮಾಡ್ತಾರೆ ಗೊತ್ತಾ, ಮೋಕ್ಷ ಕೊಡ್ತೀವಿ ಅಂದ್ರೆ ಬೇಡ ಅಂತ ಹೇಳ್ತಾರೆ ಅಂತ ಆರ್ತೈ. ಈ ಟಿ ವಿ ನೋಡೋರು ಬಡಿಸಿದ್ರು ಎದ್ದು ಹೋಗೋದಿಲ್ಲ ಹಾಗೆ. ಅಂದರೆ ಆ ಕಡೆ ಎಂಜಾಯ್ಮೆಂಟ್ ಬಂದಮೇಲೆ ಅವನು ಏನು ಮಾಡ್ತಾನೆ, ಅವನು ಆಕರ್ಷಿತನಾಗ್ತಾನೆ. ಜ್ಞಾನದ ಮಹತ್ವ ಗೊತ್ತಾಗೋದ್ರೆ ಅದಕ್ಕೆ ಹೇಳ್ತಾರೆ, ಮುಕ್ತಿಗಿಂತ ಜ್ಞಾನ ದೊಡ್ಡದು ಅಂತ ಹೇಳಿಬಿಡ್ತಾರೆ. ಏಕೆ ಜ್ಞಾನಕ್ಕೆ ಮುಕ್ತಿ ಅಶೂರ್ಡ್, ಜ್ಞಾನ ಜಾಸ್ತಿ ಆದಂತೆ ಮುಕ್ತಿ ಏನಾಗುತ್ತೆ? ಇವತ್ತು ಒಂದು ಕೋರ್ಸಿ ಒಂದು ಫಲ ಅಶೂರ್ಡ್, ಇನ್ನು ಹೈಯರ್ ಕೋರ್ಸ್ ಮಾಡ್ದ ಫಲ ಜಾಸ್ತಿ ಸಿಗುತ್ತೋ ಫಲ ಹೋಗಿಬಿಡುತ್ತ, ಜಾಸ್ತಿ ಸಿಗುತ್ತೆ. ಆದ್ದರಿಂದ ವಿಶೇಷ ಪಾಠ ಪ್ರವಚನ ಜ್ಞಾನ ವೃದ್ಧಿಗೆ ಅಲ್ಲ ಏಕಾಂತ ಭಕ್ತರು ಹೇಳ್ತಾರೆ. ಏಕಾಂತ ಭಕ್ತರನ್ನು ಮುಕ್ತಿ ಕರೆದ್ರೆ ಅಂದರೆ ಮುಕ್ತಿ ಬೇಡ ಅಂಬೋದಿಲ್ಲ, ಈಗ ಬೇಡ ಸ್ವಲ್ಪ ತಡೀರಿ ಅಂತಾರೆ, ಈಗ ಬೇಡ ಸ್ವಲ್ಪ ಆಮೇಲೆ ಬರ್ತೀವಿ ಅಂತ. ಗೊತ್ತಾಯ್ತಾ? ಯಾಕೆ ಜ್ಞಾನ ಬಂದಷ್ಟು ವೃದ್ಧಿ ಜಾಸ್ತಿ ಆಗ್ತದೆ. ಹೇಳಿಲ್ಲ ಬಿ ಎಸ್ ಸಿ ಮುಗಿಸ್ದೆ, ಅವ್ನು ಕೆಲಸಕ್ಕೆ ಸೇರಿಬಿಟ್ಟು ಸಂಬಳ ಬರ್ತದೆ, ಅದು ಎಮ್ ಎಸ್ ಸಿ ಮುಗಿಸಿರ್ಬಾರ್ದು ಸಂಬಳ ಬರೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ, ಕೆಲವು ಕೆಲಸ ಕೊಟ್ಟರು ಕೂಡ ಕರೆದು ಕೊಡ್ತಾರೆ ಕೆಲಸನ, ಬೇಕಾಗಿಲ್ಲ ಇನ್ನೂ ಓದ್ತೀನಿ ಅಂತ ಹೇಳ್ತಾನೆ. ಯಾತಕ್ಕೆ ಅವ್ರಿಗೆ ಸಂಬಳ ಬೇಕಾಗಿಲ್ಲ ಅಲ್ಲ, ಈ ಕೂಡ ಸ್ವಲ್ಪ ಇನ್ನೂ ಹೆಚ್ಚು ಬೇಕು ಅವನಿಗೆ. ಅದೇ ರೀತಿಯೇ ಹೆಚ್ಚು ಮೋಕ್ಷ ಸಿಗಬೇಕಾದ್ರೆ ಏನು ಮಾಡಬೇಕು, ಯಾವಾಗಲೂ ಜ್ಞಾನ ಇನ್ನೂ ಹೆಚ್ಚು ಮಾಡಬೇಕು. ಅವ್ರು ಮೋಕ್ಷಕ್ಕೆ ಅವಸರ ಪಡೋದಿಲ್ಲ ಅಂತ ಹೇಳ್ತಾರೆ. ನಮ್ಮಲ್ಲೇ ಇರ್ತಾರೆ, ಹೇಳಿದ್ನಲ್ಲ ಸ್ಪೆಷಲ್ ಪಂಕ್ತಿ ಊಟ ಕರಿತಿರ್ಬೇಕಾದ್ರೆ ಆರ್ಡಿನರಿ ಪಂಕ್ತಿ ಹೋಗೋದಿಲ್ಲ ಅವನು, ಯಾತಕ್ಕೆ ಯಾತಕ್ಕೆ ಹೋಗೋದಿಲ್ಲ? ಸ್ಪೆಷಲ್ ಪಂಕ್ತಿ ಇರೋದು ಸ್ಪೆಷಲ್ ಇದೆ, ಚೌಕಿ ಊಟ ಅಂತ ಅಷ್ಟು ಬೇರೆ ಸ್ಪೆಷಲ್ ಅದು, ಅದನ್ನು ಬೇರೆ ಸೇರೋದಿಲ್ಲ ಅವನು. ಅದೇ ರೀತಿಯೇ ಸ್ಪೆಷಲ್ ಆನಂದ ಸಿಗಬೇಕಾದ್ರೆ ವಿಶೇಷ ಸಾಧನೆ ಮಾಡಬೇಕು. ವಿಶೇಷ ಸಾಧನೆ ಅಂದರೆ ಏನು, ಜ್ಞಾನ ಕಾರ್ಯ ಹೆಚ್ಚು ಮಾಡಬೇಕು. ಆದ್ದರಿಂದ ಅಜ್ಞಾನಿಗಳಿಗೆ ಏನು ಆಸಕ್ತಿ ಇರ್ತದೆ, ಅದಕ್ಕಿಂತ ಒಂದು ಉದಾಹರಣೆ, ಸ್ಟೂಡೆಂಟ್ ಲೈಫಲ್ಲಿ ಏನು ಓದ್ತಾನಲ್ಲ ಅದಕ್ಕಿಂತ ಜಾಸ್ತಿ ಪ್ರೊಫೆಸರ್ ಆದಾಗ ಓದ್ತಾನೋ, ಅರ್ಥ ಆಯ್ತಾ? ಒಳ್ಳೆ ಪ್ರೊಫೆಸರ್ ಆದರೆ, ಒಳ್ಳೆ ಸ್ಟೂಡೆಂಟ್ ಆಗಿದ್ದಾಗ ಓದೋದೆಲ್ಲ ಟೆಕ್ಸ್ಟ್ ಬುಕ್ಸ್ ಅಷ್ಟೇ, ಪ್ರೊಫೆಸರ್ ಎಕ್ಸ್ಟ್ರಾ ಭಾರಿ ಓದಕ್ಕೆ ಶುರು ಮಾಡ್ತಾನೆ, ಅದಕ್ಕೆ ಜ್ಞಾನ ವೃದ್ಧಿ ಆಗುತ್ತವೆ. ಇಲ್ಲಿ ಅಷ್ಟೆಲ್ಲ ಓದಕ್ಕೆ ಎರಡು ಕಾರಣಕ್ಕೆ ಓದೋಕ್ಕಾಗಲ್ಲ, ಕೆಲವು ವಿದ್ಯಾರ್ಥಿಗೆ ಓದಿದ್ರು ಎಕ್ಸೆಪ್ಷನ್ ಅದು. ಈಗ ಟೆಕ್ಸ್ಟ್ ಬುಕ್ಕೇ ಭಾರಿ ಇರೋದ್ರಿಂದ ಬೇರೆ ಕಡೆ ಗಮನ ಕೊಡೋದು ಕಷ್ಟ ಆಗುತ್ತೆ, ಅದು ಮತ್ತೆ ಎಕ್ಸಾಮ್ ಟೆನ್ಷನ್ ಇರುತ್ತೆ, ಆಮೇಲೆ ಏನಿರೋದಿಲ್ಲ, ಹೆಚ್ಚೆಚ್ಚು ಓದೋದಾಗ. ಅದೇ ರೀತಿಯೇ ಈ ಜ್ಞಾನಿಗಳು ಹೆಚ್ಚು ಪಾಠ ಪ್ರವಚನ ಮಾಡಿದ್ರೆ ಸಾಮಾನ್ಯರು ಮಾಡೋಕ್ಕಾಗೋದಿಲ್ಲ. ಕಾರಣ ಏನು, ಅವರಿಗೆ ಅದು ರುಚಿ ಜಾಸ್ತಿ ಗೊತ್ತಿರೋದ್ರಿಂದ ಹೆಚ್ಚು ಎಂಜಾಯ್ ಮಾಡ್ತಾರೋ. ಇವ್ರ ಪ್ರಕಾರ ಪಾಠ ಪ್ರವಚನ ಬಿಡ್ತಾರೆ ಅಂತ ಶುಕಾಚಾರ ಭಾಗವತ ಹೇಳಿದ್ರಪ್ಪ. ಅವರಿಗೆ ಅಜ್ಞಾನ ಇತ್ತು, ಜ್ಞಾನ ಎತ್ತಾಗಿದ್ರೆ ಅಜ್ಞಾನ ಇದ್ರೆ ಹೇಳ್ತಿದ್ರೆ ಏನು ಗೊತ್ತು, ಜ್ಞಾನ ಇತ್ತು. ಜ್ಞಾನ ಇದ್ದಿದ್ದಕ್ಕೇನೆ ಪರಿಷತ್ ರಾಜ ಉಪವಾಸ ಕೇಳದೆ ಬಿಟ್ಬಿಡಲ್ಲ. ಶುಕಾಚಾರ ಹೇಗೆ ಹೇಳಿದ್ರು ಪಾಪ, ಉಪವಾಸದಾರೆ ಹೇಳಿದ್ದು ನರ್ನೇನ್ ಗ್ರಾಚಾರ ಊಟ ಮಾಡ್ಕೊಂಡು ಬರೋರು ಆಯ್ತು ಗರೋಗಿ ಅವರು, ಯಾಕೆ ಅವರು ಸಾಧನೆ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಪರಿಷತ್ ರಾಜನಿಗೆ ಕೇಳಿ ಎಷ್ಟು ಪುಣ್ಯ ಬಂತು, ಶುಕಾಚಾರ ಅದಕ್ಕಿಂತ ಜಾಸ್ತಿ ಪುಣ್ಯ ಬಂತು, ಅಷ್ಟಲ್ಲ ಅದಕ್ಕಿಂತ ಜಾಸ್ತಿ ಪುಣ್ಯ ಬಂತು. ಅರ್ಥ ಆಯ್ತಾ ಈಗ? ಆದ್ರಿಂದನೇ ಅದು ಸರಿಯಾಗಿದೆ, ಅದನ್ನ ಹೇಳ್ತಾರೆ ನೋಡಿ. ಆತ್ಮ ಕನ್ಫ್ಯೂಸ್ ಆಗ್ಬೇಕು ಅಂತಾನೆ ಹಾಕಿರೋದು ಅರ್ಥ ಆಯ್ತಾ ನಿಮಗೆ? ಕನ್ಫ್ಯೂಸ್ ಬೀಗ ಸುಲಭ ಆಗಿ ಚೆನ್ನಾಗಿ ತೆಗಿಲಕ್ಕೆ ಅಂತ ಹೇಳಿದಾಗುತ್ತೆ. ಬೀಗ ತೆಗಿಬಾರ್ದು ಅಂತಾನೆ ಹಾಕೋದು. ಬೀಗ ಯಾವಾಗಲೇ ಆಗಿರುತ್ತೆ ಜನರಲ್ಲಿ, ಸುಲಭ ತೆಗಿಬಾರ್ದು ಅಂತಾರೆ ಬೀಗ ಹಾಕ್ತಾರೆ. ಸುಲಭ ತೆಗೆದಾದ್ರೆ ಬೀಗ ಹಾಕ್ಬೋದು. ಈಗ ಎಳೆದ್ರೆ ಬರೋ ಬೀಗ, ಎಳೆ ಗೊತ್ತಿದ್ರೆ ತೆಗೆದ್ರೆ ಬಂದುಬಿಟ್ರೆ, ಗೊತ್ತಿದ್ರೆ ಲಾಕ್ ಆಯಿತು, ಎಳೆದ್ರೆ ಬಂತು ಬಿತ್ತು, ಬೀಗನೇ ಇಲ್ಲ ಅದು, ಚಿಲುಕಾದಾಗ ಆಗುತ್ತೆ ಅಷ್ಟೇ. ಅದು ಉಪಯೋಗಿಸ್ಬಾರ್ದು. ಯಾವ ಅದಕ್ಕೆ ಶಾಸ್ತ್ರ ಇಲ್ಲ, ಅದು ಕೀ ಬೇಕು ಅದಕ್ಕೆ. ಆ ಕೀ ಕೊಡೋದಕ್ಕೋಸ್ಕರ ಕೆಲವು ಏಮಾಡಿಬಿಡ್ತಾರೆ ಅಂತ ಪದ ಉಪಯೋಗಿಸ್ದಾಗ ಅವಾಗ ಹುಡುಗರಿಗೆಲ್ಲ ಅರ್ಥ ಆಗಲಿ, ಅಪಾರ್ಥ ಆಗಲಿ, ಅಪಾರ್ಥ ಆಗ್ಬೇಕು ಅವರಿಗೆ. ಎಲ್ರಿಗೂ ಸರಿಯಾದ ಅರ್ಥ ಆಗೋದಾದ್ರೆ ಅಯೋಗ್ಯರುತ್ತಿರೋದೇ ಇಲ್ಲ. ಆಗ ನಚ ಜ್ಞಾನಿ ನಾಮ ಭಗವನ್ ಮಹಿಮಾದಿ ಶ್ರವಣೆ ವಿರಕ್ತಿರ್ಭವತಿ ವಾಕ್ಯ ಕೋಟ್ ಮಾಡ್ತಾರೆ. ಈಗ ಆತ್ಮ ರಾಮ ಹಿ ಮುನಯೋ ನಿರ್ಗ್ರಾಹ್ಯ ಪ್ಯುರುಕ್ರಮೇ ಕುರುವಂತೆ ಹಿ ತ್ವಿಕೀಂ ಭಕ್ತಿಂ ಇತ್ಥಂಭೂತ ಗುಣೋ ಹರಿಹಿ ಇತಿ ವಚನಾತ್. ಆತ್ಮ ರಾಮ ಹಿ ಮುನಯ ನಿರ್ಗ್ರಂಥ ಅಪಿ ಉರುಕ್ರಮೇ ನಿರ್ಗ್ರಾಹ್ಯ ಅಪಿ ಉರುಕ್ರಮೇ. ಅವ್ರು ಎಂಥವ್ರು ಗೊತ್ತಾ, ಆತ್ಮಾರಾಮರು. ಅಪರೋಕ್ಷ ಜ್ಞಾನ ಆಗೋಗ್ಬಿಟ್ಟಿದೆ ಗೊತ್ತಾಯ್ತು. ಉರುಕ್ರಮೇ ಗುರುಕ್ರಮನ ಪರಮಾತ್ಮನಲ್ಲಿ ಬಹಳಷ್ಟು ಪೂರ್ಣ ಭಕ್ತಿ ಮಾಡ್ತಾ ಇದ್ದಾರೆ. ಆದರೂ ಕೂಡ ಅವ್ರು ಏನು ಮಾಡ್ತಾರೆ, ಇನ್ನೂ ಭಕ್ತಿ ಜಾಸ್ತಿ ಮಾಡ್ತಾರೆ ಹೊರತು ಕಡಿಮೆ ಮಾಡೋದಿಲ್ಲ. ಅವ್ರು ಆ್ಯಕ್ಚುಲಿ ಏನು ಮಾಡಬೇಕಾಯ್ತು, ಇವ್ರ ಪ್ರಕಾರ ಮೋಕ್ಷ ಶುರು ಭಕ್ತಿ ಬಿಟ್ಬಿಟ್ರೆ ಮುಗಿದೋಯ್ತು. ಕೆಲಸ ಆದಮೇಲೆ ಅಂಬೆಗನ ಅಪ್ಪಣೆ ಅಂಬೆಗನ ಹಂಗೆ ಅಂತ ಹೇಳ್ತಾರೆ, ಆ ರೀತಿ ಮಾಡಬೇಕು, ಮಾಡೋದಿಲ್ಲ. ಯಾಕೆ ಅಂದರೆ ಅವ್ರಿಗೆ ಏನು ಗೊತ್ತಿದೆ, ಭಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೂ ಸಮಾಶೆ ಅಂದರೆ ಮುಕ್ತಿಯಲ್ಲಿ ಭಕ್ತಿ ಭಾರಿ ಜಾಸ್ತಿ ಇರುತ್ತದೆ ಮುಕ್ತಿಯಲ್ಲಿ. ಅರ್ಥ ಆಯ್ತಾ? ಆ್ಯಕ್ಚುಲಿ ಇವ್ರ ಪ್ರಕಾರ ಭಕ್ತಿಯಲ್ಲಿ ಭಕ್ತಿ ಇರಬಾರ್ದು. ಯಾಕೆ? ಮುಕ್ತಿ ಬಂದಾಯ್ತಲ್ಲ ಮತ್ತೆ ಆಗ ಭಕ್ತಿ ಅಂತೇಳಿ. ಆದರೆ ನಿಜವಾದ ಅರ್ಥದಲ್ಲಿ ಅದು ಮುಕ್ತಿ ಕೊಡ್ತಾನೆ ಅಂತ ದೇವ್ರ ಮೇಲೆ ಭಕ್ತಿ, ಮುಕ್ತಿ ಕೊಟ್ಟಲ್ಲ ಅಂತ ಭಕ್ತಿ ಮತ್ತೆ ಆಮೇಲೆ. ಅದು ಹೋಗೋದೇ ಇಲ್ಲ. ಬಟ್ ಅದ್ವೈತದಲ್ಲಿ ಚಾನ್ಸ್ ಇಲ್ಲ, ವಿಶಿಷ್ಟಾದ್ವೈತದಲ್ಲಿ ಚಾನ್ಸ್ ಇಲ್ಲ, ಇದರಲ್ಲಿ ಮಾತ್ರ ಉಳಿಯೋದು. ಇದನ್ನು ಅರ್ಥ ಮಾಡಿಕೊಂಡ್ರೆ ಸಮಸ್ಯೆ ಪರಿಹಾರ ಆಯಿತು. ಅನುಷ್ಠಾನಾಚ್ಯ ಶುಕಾದೀನಾಮ್, ಅದೇ ದೃಷ್ಟಾಂತ ಕೊಟ್ಟು ಶುಕಾದಿಗಳು ಅನುಷ್ಠಾನ ಮಾಡಿದ್ದಾರೆ. ಶುಕಾದಿಗಳು ತಪಸ್ಸು ಮಾಡ್ತಾರೆ, ಪಾಠ ಪ್ರವಚನ ಮಾಡ್ತಾರೆ. ಈ ಕೇಳೋರಿಗಿಂತ ಜಾಸ್ತಿ ಶ್ರದ್ಧೆಯಿಂದ ಹೇಳ್ತಾರೆ. ಹಿಂದಿನ ಕಾಲಕ್ಕೆ ಭಾಗವತ ಹೇಳೋದು ಅಂದರೆ ಕೇಳೋರಿಗಿಂತ ಹೇಳೋರಿಗೆ ಭಾರಿ ಕಷ್ಟ. ಈಗ ಅದು ಕಡಿಮೆ ಆಗಿಬಿಟ್ಟಿದೆ. ಇಡೀ ದಿವಸ ಪಾರಾಯಣ ಮಾಡಬೇಕು, ಆ ಭಾಗ ಪ್ರವಚನ ಮಾಡಬೇಕು, ಎರಡೆರಡು ಕೆಲಸ ಮಾಡಬೇಕು ಅವ್ರು. ನಡೀತಾ ಅದು ಅಂದ್ರೆ ಇವರು ಕೂತ್ಕೊಂಡು ಕೇಳಿಬಿಟ್ಟಿರ್ಬೋದು ಹೋಗ್ತಾ ಇತ್ತು. ಅದು ಸಾಧನೆ ಜಾಸ್ತಿ ಇದೆ ಅಂದ್ರೆ ಇವರಿಗಿಂತ ಸಾಧನೆ ಪುಣ್ಯ ಇವರಿಗೆ ಜಾಸ್ತಿ ಬರುತ್ತೆ, ಅವ್ರಿಗೆ ಜಾಸ್ತಿ ಬರುತ್ತೆ, ಅವ್ರಿಗೆ ಜಾಸ್ತಿ ಬರುತ್ತೆ. ಕಾರಣ ಎರಡೆರಡು ಕೆಲಸ ಮಾಡಿರ್ತಾರೆ, ಅಟೆನ್ಷನ್ ಜಾಸ್ತಿ ಇರೋದ್ರಿಂದ ಹೆಚ್ಚು ಶ್ರದ್ಧೆ ಬರುತ್ತೆ. ಇದು ಅನುಷ್ಠಾನ ಶುಕಾದೀನ. ಉದಾಹರಣೆಗೆ ಡ್ರೈವರು ಪ್ಯಾಸೆಂಜರ್ನಲ್ಲಿ ಕಷ್ಟ ಯಾರಿಗೆ ಜಾಸ್ತಿ? ಡ್ರೈವರಿಗೆ ಜಾಸ್ತಿ. ಯಾಕೆ? ಇವ್ರು ರಿಲ್ಯಾಕ್ಸ್ ನಿದ್ದೆ ಹೊಡಿ, ಅವ್ರು ನಿದ್ದೆ ಹೊಡೆದ್ರೆ ಗತಿಯಾರಾಗಬೇಕು. ಇವತ್ತು ಸ್ಟ್ರೈನ್ ಆಗೋದು ಜಾಸ್ತಿ ಆತನಿಗೆ, ಅವನು ಹೀಗೆ ಆಗೋಗಿಲ್ಲ, ಹೀಗೆ ಇರಬೇಕು. ಡ್ರೈವರಿಗೆ ಒಂಥರ ಇದು ಕೊಟ್ಬಿಟ್ರೆ, ಪುಷಿಗೆ ಚೇರ್ ಕೊಟ್ಟರೆ ಇದು ಮಾಡ್ಬೇಕು, ಹಿಂದಕ್ಕೆ ಹೋದ ಬರ್ಕೊಳ್ಳೋ ಚೇರ್ ಕೊಟ್ಬಿಟ್ರೆ, ಹೀಗೆ ಇರ್ಬೇಕು ಪಾಪ ಅವನು. ಕಷ್ಟ ಜಾಸ್ತಿ ಇದೆ ಅವರಿಗೆ, ಆದ್ದರಿಂದಾನೆ ಫಲನೂ ಜಾಸ್ತಿ ಬರುತ್ತೆ. ಎಲ್ಲೆಲ್ಲಿ ಅವನು ಹೇಳೋನಿಗೆ ಹೇಳೋರಿಗಿಂತ ಜಾಸ್ತಿ ಜವಾಬ್ದಾರಿ. ವಿದ್ಯಾರ್ಥಿಗೆ ಒಂದು ಗಂಟೆ ಪಾಠ ಹೇಳಬೇಕಾದ್ರೆ ಮೇಷ್ಟ್ರುಗಳು 4-5 ಗಂಟೆ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ. ತಿಳಿತಿಲ್ಲ, ಉಪನ್ಯಾಸ ಮಾಡಬೇಕಾದ್ರೂ ಹಾಗೇನೆ, ಅವ್ರು ಹೇಳಿದಷ್ಟು ಪ್ರಿಪೇರ್ ಮಾಡ್ಕೊಂಡಷ್ಟು ಹೇಳೋದಲ್ಲ. ಜಾಸ್ತಿ ಪ್ರಿಪೇರ್ ಮಾಡ್ಕೊಂಡಿದ್ರೆ ಮಾತ್ರ ಅಷ್ಟೇ, 1 ಗಂಟೆ ಪಾಠಕ್ಕೆ 5-6 ಗಂಟೆ ಪ್ರಿಪೇರ್ ಮಾಡ್ಕೋಬೇಕು, ಅದಕ್ಕೆ ಮಹತ್ವ ಬರುತ್ತೆ. ಇಲ್ಲದವ್ರು ಬರ ಮಾಡ್ಕೊಳ್ಳೋದು ಕ್ವಾಲಿಟಿ ಇರೋದಿಲ್ಲ, ಮಾಡ್ಕೊಳ್ಳೋದ್ರೆ ಕ್ವಾಲಿಟಿ ಹೋಗ್ಬಿಡೋದ್ರಿಂದ ಅವ್ರಿಗೆ ಎಷ್ಟೋ ಸರ್ತಿ ಒಳ್ಳೆ ಮೇಷ್ಟ್ರು ಏನು ಮಾಡ್ತಾರೆ ಗೊತ್ತಾ, ಯಾವುದೇ ಕಡೆ ಪ್ರಿಪೇರ್ ಆಗಿ ಬಂದಿರೋದಿಲ್ಲ, ಇವತ್ತು ಕ್ಲಾಸ್ ತೊಗೊಂಡು ಪ್ರಿಪೇರ್ ಆಗಿ ಬಂದಿಲ್ಲ ಅಂತ ಹೇಳೇ ಬಿಡ್ತಾರೋ, ಪ್ರಿಪೇರ್ ಆಗಿ ಬಂದಿಲ್ಲ, ಅದು ದೋಷ ಅಲ್ಲ, ಗುಣ ಅದು. ಪ್ರಾಮಾಣಿಕರು ಅಂತ ಅರ್ಥ. ಹೇಳಿದ್ರು ಏನೋ ಒಂದು ಬಂತು ಆಡ್ಕೊಂಡು ಹೋಗ್ಬಿಟ್ರಾಯ್ತು ಅಂತೇಳಿ ಆಗೋದಿಲ್ಲ. ಸರಿಯಾಗಿ ಹೇಳಬೇಕಾದ್ರೆ ಅಥವಾ ನೋಡಿ ಹೇಳ್ತೇನೆ, ಅದು ಒಳ್ಳೇದು, ನೋಡಿ ಹೇಳ್ತೇನೆ ಪ್ರಿಪೇರ್ ಆಗಿ ಬಂದಿಲ್ಲ ಅನ್ನೋದೆಲ್ಲ ಜ್ಞಾನ ಕಾರ್ಯಕ್ಕೆ ಕೂಡ ನ್ಯಾಯ ಅದು. ಅದನ್ನು ಬಿಟ್ಟು ಏನೋ ಹೇಳಿದ್ರೆ ತಪ್ಪು ಹೇಳೋಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಲ್ಲಿ ಜ್ಞಾನಿಗಳಿಗೆ ಹೆಚ್ಚು ಜವಾಬ್ದಾರಿ ಇರೋದ್ರಿಂದ ಅವರಿಗೆ ಮೋಸ್ಟ್ ಅಶ್ಯೂರ್ಡಾದರೂ ಮಾಡ್ತಾರೆ. ಆದ್ದರಿಂದ ಅದು ಲಾಭ ಅಂತ ಕರಿಬೇಕೇ ಹೊರತು ವೈರಾಗ್ಯ ಅಂತ ಕರಿಬಾರದು. ನ ಕೇವಲಂ ಗೀತಾಯಾಮ್ ಪ್ರಯೋಗ ಲಾಭಾರ್ಥತಾ ಕಿಂತು ವೈರಾಗ್ಯಾರ್ಥ ಅನುಭವತ್ತೆ ಚೈತ್ಯಾಹ ನ ಚೇತಿ. ಗೀತೆಯಲ್ಲಿ ಪ್ರಯೋಗ ಮಾಡಿದ್ದಾರೆ ಅಷ್ಟೇ ಅಲ್ಲ, ಬೇರೆ ಗ್ರಂಥಗಳು ಸಪೋರ್ಟ್ ಮಾಡ್ತಾ ಇವೆ ಅದನ್ನು. ಅನೇನ ಅಂತಃಕರಣಸ್ಯ ಮೋಹ ಕಲಿಲ ಅತಿಕ್ರಮೋ ನಾಮ ಜ್ಞಾನ ಪ್ರಾಪ್ತಿ ರೀತಿ ಸೂಚಿತಂ ಭವತಿ. ಅಂತಃಕರಣ ಬುದ್ಧಿ ಅಂದರೆ ಅಂತಃಕರಣ, ಮೋಹ ಕಲಿಲಂ ವ್ಯತಿತರಿಷ್ಯತಿ ಅಂದರೆ ಅಜ್ಞಾನ ಕಳ್ಕೊಂಡು ಅಪರೋಕ್ಷ ಜ್ಞಾನ ಪಡೆಯೋದು ಅಂತ ಅರ್ಥ. ಒಟ್ಟು ಅರ್ಥ ಏನು, ಅಪರೋಕ್ಷ ಜ್ಞಾನ ಆಗೋವರೆಗೂ ಕರ್ಮಯೋಗ ಅನುಷ್ಠಾನ ಮಾಡಬೇಕು ಅಂತ ಅರ್ಥ. ಅಪರೋಕ್ಷ ಜ್ಞಾನ ಆಗಬೇಕು, ಕರ್ಮಯೋಗ ಪ್ಲಸ್ ಏನು ಬೇಕು, ಶ್ರವಣಾದಿಗಳು ಬೇಕು. ಕರ್ಮಯೋಗ ಪ್ಲಸ್ ಶ್ರವಣಾದಿಗಳು ಮಾಡಿದರೆ ಮಾತ್ರ ಮೋಕ್ಷಕ್ಕೆ ಸಾಧನ. ಬರೀ ಕರ್ಮ ಬೇರೆ, ಕರ್ಮಯೋಗ ಬೇರೆ, ಆಮೇಲೆ ಶ್ರವಣಾದಿಗಳಿಂದ ಕೂಡಿದ ಕರ್ಮಯೋಗ. ಅನುಬಂಧಾದಿಭ್ಯ ಬ್ರಹ್ಮಸೂತ್ರ ಹೇಳ್ತಾ ಇದೆ, ಅನುಬಂಧಾದಿಭ್ಯ ಸೂತ್ರದಲ್ಲಿ ಇದೆಲ್ಲ ಬಂದಿದೆ. ಸೂಚಿತಂ ಭವತಿ ಆದಿಪದೇನ ತದಯು ತದ ಉಪಯುಕ್ತಂ ಗೃಹ್ಯತೆ ಕುತೋ ನ ಭವತಿ ಇತ್ಯತಃ ಆತ್ಮೇತಿ ಭಕ್ತಿಂ ಶ್ರವಣಾದಿ ಲಕ್ಷಣಾಂ ಇತ್ಯಸ್ಯ ಉತ್ತರತ್ವಾತ್ ಕಸ್ಯ ವಾ ಬೃಹತಿ ಮೇತಾಂ ಆತ್ಮಾರಾಮ ಸಮಭ್ಯಸತ್ ಇತ್ಯಾದಿ ಇತ್ಯಸ್ಯ ಉತ್ತರತ್ವಾತ್ ಭಕ್ತಿಂ ಶ್ರವಣಾದಿ ಲಕ್ಷಣಾಂ. ಅಲ್ಲಿ ಹೇಳಬೇಕಾದ್ರೆ ಇದೆಲ್ಲ ಪಡಿಲಿಕ್ಕೆ ಹೇಗೆ ಪಡೆದ್ರು ಅಂತ ಕೇಳಿದರೆ, ಬೃಹತಿ ಮೇತಾಂ ಆತ್ಮಾರಾಮ ಸಮಭ್ಯಸೇತ್ ಬೃಹತಿ. ಈ ಬೃಹತಿಯನ್ನ ಆತ್ಮಾರಾಮ ಅಭ್ಯಾಸ ಮಾಡಬೇಕು, ಅಪರೋಕ್ಷ ಜ್ಞಾನಿ ಓದಬೇಕು ಅಂತ ಹೇಳಿದಾಗ ಇನ್ನು ಮಹತ್ವ ಜಾಸ್ತಿ ಆಯ್ತಲ್ಲ. ನಿತ್ಯಶ್ಚ ಉತ್ತರತ್ವ ಅನುಷ್ಠಾನಾಚ ಶ್ರವಣಾದೇಹೆ ಇತಿ ಶೇಷ. ಅನುಷ್ಠಾನಾಚ ಅಂದರೆ ಶ್ರವಣಾದಿ ಅನುಷ್ಠಾನ ಶುಕಾಚಾರ್ಯ ಮಾಡಿದ್ದಾರೆ. ಶುಕಾಚಾರ್ಯ ಪಾಠ ಹೇಳಿದರು, ಪ್ರವಚನ ಮಾಡಿದರು, ಪರಿಶುದ್ಧರು. ಅದನಿಗೆ ಶ್ರವಣ ಮಾಡಿದರು ವೇದವ್ಯಾಸ ದೇವರಿಂದ. ಸೊ ಅಲ್ಲಿ ಶ್ರವಣ ಇದೆ, ಇಲ್ಲಿ ಬೈದು ಇದೆ. ಶ್ರವಣ ಮಾಡಿದ್ದು ಪುಣ್ಯ ಕಾರ್ಯ, ಪಾಠ ಹೇಳಿದ್ದು ಪುಣ್ಯ ಕಾರ್ಯ. ಆದ್ದರಿಂದ ಅದು ಲಾಭ ಅನ್ಬೇಕೆ ಹೊರತು ವೈರಾಗ್ಯ ಅಂತ ಅರ್ಥ ಮಾಡಬಾರದು. ಕಶ್ಯವ ಬೃಹತಿ ಅಂದರೆ ಬೃಹತಿ ಶಬ್ದಕ್ಕೆ ಎರಡು ಅರ್ಥ. ಬೃಹತಿ ಅಂದರೆ ಪೂರ್ಣನಾದಂತಹ ಪರಮಾತ್ಮನ ಬಗ್ಗೆ ತಿಳ್ಕೊಂಡ್ರೆ ಒಂದು ಅರ್ಥ, ಅದು ಬೃಹತಿ ಸಹಸ್ರ ಅಂತಲೂ ಅರ್ಥ. ಇಲ್ಲಿದ್ದ ಬೃಹತಿ ಸಹಸ್ರನೂ ಹೌದು, ಬೃಹತಿ ಪರಮಾತ್ಮ ಬಹು ಪೂರ್ಣತಾಯ. ಪೂರ್ಣನಾದ ಪರಮಾತ್ಮನ ಬಗ್ಗೆ ಹೇಳೋದೆಲ್ಲ ಏನದು ಬೃಹತಿನೇ. ಅನುಷ್ಠಾನಾಚ ಶ್ರವಣಾದಿ ಇತಿ ಶೇಷ. ಶ್ರವಣ ಶ್ರವಣಾದಿಗಳನ್ನು ಅನುಷ್ಠಾನ ಆದಿ ಶಬ್ದದಿಂದ ಶ್ರವಣ ಮನನ ಧ್ಯಾನ ಎಲ್ಲ ಮಾಡಿರೋದ್ರಿಂದ. ಅದಕ್ಕೆ ಸಾಮಾನ್ಯವಾಗಿ ಹಿಂದಿನ ಕಾಲಕ್ಕೆ ಅಧ್ಯಾಪಕರಿಗೆ ಸಂಬಳ ಯಾತಕ್ಕೆ ಜಾಸ್ತಿ ಇರ್ತಿತ್ತು. ವರ್ಕ್ಲೋಡ್ ನೋಡೋದಕ್ಕೆ ಅಷ್ಟೇ, 16 ಗಂಟೆ ಅಷ್ಟೇ. ಅದು ಪ್ರಿಪ್ರೇಷನ್ಗೆ ಅಷ್ಟು ಟೈಮ್ ಬೇಕಾದ್ರು ಗೊತ್ತಾಯ್ತು. ಆದ್ದರಿಂದಲೇ ಯಾರು ಪರ್ಸೆಂಟ್ ಮಾಡ್ತಾರೆ. ಈಗ ಅದೆಲ್ಲ ಮೆಕ್ಯಾನಿಕಲ್ ಆಗಿಬಿಟ್ಟು ಏನು ಮಾಡಿಬಿಟ್ಟಿದ್ದಾರೆ, ಉಳಿದವರಂತೇನೆ ಬನ್ನಿ ಹೋಗಿ ಅಂತ. ಹಿಂದೆ ಅದೆಲ್ಲ ಇರಲಿಲ್ಲ, ಪಾಠ ಸರಿ ಮಾಡಿ. ಇವತ್ತು IAC ಅಂತಲ್ಲೆಲ್ಲ ಇವೆಲ್ಲ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಪಾಠ ಮಾಡಬೇಕು ನೀವು ಅಷ್ಟೇ, ಸರಿಯಾಗಿ ಸರಿಯಾಗಿ ಪಾಠ ಮಾಡೋಕ್ಕೆ ನಿಮ್ಮ ಜವಾಬ್ದಾರಿ. ಎಷ್ಟು ಮಾಡ್ತೀರೋ ಮಾಡಿ. ಈಗ ಆಗಲ್ಲ, ಅಲ್ಲಿ ಬರಲಿ, ಕೂತ್ಕೊಡ್ರಿ, ಅಲ್ಲೇ ಇರ್ರಿ, ಹೇಗೆಲ್ಲ ಹೇಳೋದ್ರಿಂದ ಏನಾಗುತ್ತೆ ಅಂದರೆ ಆ ಕೆಲಸ ಮಾಡ್ತಾರೆ, ಪಾಠ ಮಾಡೋದಿಲ್ಲ ಕೊನೆಗೆ. ಅದು ಮುಖ್ಯವಾದ ತಾತ್ಪರ್ಯ ಜ್ಞಾನ ಅರ್ಜನೆ ಮಾಡಬೇಕು. ಕೆಟ್ಟದಂತೆ ವಿತ್ ಫುಲ್ ಸ್ಯಾಲ್ರಿ ಹೈಯರ್ ಎಜುಕೇಷನ್ ಬಂದು ಕೊಡ್ತಾರೆ, ಫುಲ್ ಸ್ಯಾಲ್ರಿ ಕೊಟ್ಟು ಓದಿಸ್ತಾರೆ. ಯಾಕೆಂದರೆ ಜ್ಞಾನವೃದ್ಧಿ ಮಾಡ್ಕೊಂಬಂದರೆ ಉಪಯೋಗ, ಹುಡುಗರಿಗೆ ಉಪಯೋಗ ಜಾಸ್ತಿ ಆಗುತ್ತೆ ಅಂತೆ. ಫುಲ್ ಸ್ಯಾಲ್ರಿ ಸ್ಟಡಿಯಲ್ಲಿದ್ದು ಹೈಯರ್ ಕೋರ್ಸ್ ಮಾಡೋರಿಗೆ ರಜೆ, ಸಂಬಳ, ಅಲ್ಲಿ ಫೆಸಿಲಿಟೀಸ್, ಕೆಲವು ಎಕ್ಸ್ಟ್ರಾ ಅಲವೆನ್ಸ್ ಬೇರೆ ಕೊಡ್ತಾರೆ. ಕಾರಣ ಜ್ಞಾನವೃದ್ಧಿ ಮಾಡೋದಕ್ಕೆ ಅವಕಾಶ ಇದೆ ಅಂತೆ. ಇಲ್ಲದೆ ವೈರಾಗ್ಯದ ಪ್ರಯತ್ನ ಬರಲೇ ಇಲ್ಲ ಎಲ್ಲೂ ಕೂಡ. ಅಲ್ಲಿ ಒಂದು ಘಟ್ಟ ಬಂತು. ಅಲ್ಲಿ ನಾಳೆ ದಿವಸ ನತ್ತು ನಚತೇಷಾಂ ಫಲಂ ಸುಖಂ ನಾಸ್ತಿ ತಸ್ಯೈವ ಮಹತ್ಸುಖತ್ವಾತ್ ತೇಷಾಂ. ಅದೇನು ಸುಖ ಅಂದರೆ ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾರೆ ನಾಳೆ ನೋಡೋಣ. ಓಂ ಜನ್ಮಾದ್ಯಸ್ಯ ಯಥೋನ್ವಯಾದಿತರತಶ್ಚಾತ್ತೇಷ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿ ಕವಯೇ ಮುಚ್ಯಂತಿ ಯಂ ಸೂರಯಃ ಕಾರ್ಯಮೃದಾಂ ಯಥಾ.